ಆಮೇಲೆ ಜೈತೀರ್ಥರದು. ಬ್ರಾಹ್ಮಣೋಪನಿಷನ್ ಮಂತ್ರ ಭೇದ ವೇದಗಿರೋ ಅಖಿಲಾಹ ಯತ್ಕ್ರೀಡಾ ಭೂಮಯಸ್ತಸ್ಮೈ ಪರಸ್ಮೈ ಬ್ರಹ್ಮಣೇ ನಮಃ ಪ್ರಣಮ್ಯ ಶ್ರೀಮದಾನಂದ ತೀರ್ಥಾಚಾರ್ಯಂ ತೀರ್ಥಾರ್ಯ ಪದ ಪಂಕಜೆ ಗುರುಣಾಂಚ ಯಥಾ ಬೋಧಂ ವ್ಯಾಕುರ್ವೇ ಕರ್ಮ ನಿರ್ಣಯಂ. ಈಗ ಕರ್ಮ ನಿರ್ಣಯ ಆಚಾರ್ಯ ಬರೆದ ಗ್ರಂಥ, ಅದಕ್ಕೆ ಕರ್ಮ ನಿರ್ಣಯ. ಇದಕ್ಕೆ ಚಿಕಾರ ಇದೆ ಅಂತ ಕರೆದಿದ್ದಾರೆ, ಕರ್ಮ ನಿರ್ಣಯ ಅಂತೇಳಿ. ಕೆಲವು ಕಡೆಗೆ ಖಂಡಾರ್ಥ ನಿರ್ಣಯ ಅಂತ ಕೆಲವು ಕಡೆಗೆ ಇದೆ. ಅದನ್ನು ಅದೇ ಸರಿ ಇದೇ ಸರಿ ಅಂತ ವಾದ ಮಾಡೋಕ್ಕೆ ಹೋಗಬಾರ್ದು. ಅದು ಖಂಡ, ಖಂಡಕ್ಕೆ ನಿರ್ಣಯ, ಖಂಡಾರ್ಥ ನಿರ್ಣಯ. ಮುಖ್ಯ ವಿಷಯರು ಕರ್ಮ ನಿರ್ಣಯ. ಆದ್ದರಿಂದ ಅದೇ ಸರಿ ಅಪಪಾಠ ಆಗಲ್ಲ, ಮಾತಾಡ್ತಾರೆ ತಪ್ಪಾಗತ್ತೆ. ಮಹಾನಾಮ್ನೀನಾಂ ಇತ್ಯಾದಿ ಖಂಡ ವ್ಯಾಖ್ಯಾನ ವ್ಯಾಜೇನ ಕರ್ಮ ನಿರ್ಣಯಂ ಕರ್ತೃಕಾಮೋ ಭಗವಾನ್ ಆಚಾರ್ಯೋ ವಿಘ್ನ ವಿಘಾತಾದಿ ಹೇತುಂ ಸಮುಚಿತ ವಿಶಿಷ್ಟ ಇಷ್ಟ ದೇವತಾ ಪ್ರಣಾಮಂ ಆಚರತಿ ಯಯಿಜ್ಯತೆ ಇತಿ. ಸಮುಚಿತ ವಿಶಿಷ್ಟ ಇಷ್ಟ ದೇವತಾ ಪ್ರಣಾಮಂ ಆಚರತಿ ವಿಘ್ನ ವಿಘಾತಾದಿ ಹೇತುಂ. ಮಂಗಳಾಚರಣೆ ಯಾತಕ್ಕೆ ಮಾಡಬೇಕಂದ್ರೆ ವಿಘ್ನ ವಿಘಾತ, ವಿಘ್ನ ಪರಿಹಾರಕ್ಕೆ ಸಾಧನವಾಗೋದು ಮಂಗಳಾಚರಣೆ. ಮಂಗಳ ಮಾಡಿಯೇ ಕಾರ್ಯ ಮಾಡಬೇಕು ಅಂತ ನಿಯಮ ಇದೆ, ಅದಕ್ಕೆ ಆಚಾರ್ಯ ಮಾಡ್ತಾ ಇದ್ದಾರೆ. ಆಚಾರ್ಯರಿಗೆ ವಿಘ್ನಗಳು ಉಂಟು ಅಂದರೆ ಆಚಾರ್ಯಗೆ ವಿಘ್ನಗಳಿಲ್ಲ. ಅದಕ್ಕೆ ಏನಂತ ಹೇಳಿದರು ಹೇಳಬೇಕಾದ್ರೆ ವಾಯಿಸ್ತು ತೆರೆಯಂತ ಬಂತು. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾರಣ. ಎಲ್ಲರಿಗೂ ಉಳಿದವರು ಬರೋ ವಿಘ್ನಗಳನ್ನೇ ಪರಿಹಾರ ಮಾಡೋ, ಅವರಿಗೆ ವಿಘ್ನ ಎಲ್ಲಿಂದ ಬಂತು? ಬರೋದಿಲ್ಲ. ಮತ್ತೆ ಯಾಕೆ ಮಾಡಿದರು ಅಂದರೆ ಮಾಡೋದ ಸ್ವಭಾವ ಮಾಡಿದರು. ಮತ್ತೆ ಯಾಕೆ ಬರೋದ್ರು? ಉಳಿದ ಶಿಷ್ಯರಿಗೆ ಗೊತ್ತಾಗಲಿ ಅಂತ ಬರೆದರು. ಶಿಷ್ಯರು ಏನು ತಿಳ್ಕೊಬೇಕಿದ್ರಿಂದ? ಮಂಗಳಾಚರಣೆ ಮಾಡೋದ್ರಿಂದ ವಿಘ್ನ ಪರಿಹಾರವಾಗುತ್ತೆ ಅಂತ ತಿಳಿಸೋದಕ್ಕೋಸ್ಕರ ಮಾಡಿದರೆ ಹೊರತು ಅವರಿಗೆ ವಿಘ್ನ ಇಲ್ಲ. ಇಲ್ಲಿ ವಿಘ್ನ ಇಲ್ಲಿ ಮಂಗಳಾಚರಣೆ ಶುರು ಮಾಡಿ ಮಾಡಿ ಗ್ರಂಥ ಬರೀತಿದ್ದಾರೆ. ಸಮುದ್ರ ಹರಬೇಕು, ರಾಮಾಯ ಶಾಶ್ವತ ಸುವಿಶ್ವ, ಅದು ಮಂಗಳಾಚರಣೆ ಮಾಡಿನೇ ಸಮುದ್ರವನ್ನು ಹರ್ತಾರೆ. ಪ್ರತಿ ಕಾರ್ಯ ಕೂಡ ಹೇಗೆ ಮಾಡಬೇಕು? ದೇವರಿಗೆ ನಮಸ್ಕಾರ ಮಾಡಿಯೇ ಮಾಡಬೇಕು ಅಂತ ಅರ್ಥ. ಅವರು ದೊಡ್ಡವರಾದ್ರಿಂದ ಲಕ್ಷ್ಮಿ ಇಬ್ಬರಿಗೆ ನಮಸ್ಕಾರ ಮಾಡುತ್ತಾರೆ, ಉಳಿದವರೆಲ್ಲ ಮೇಲವರೆಲ್ಲ ಮಾಡಿ ಹೋಗಬೇಕು. ಸದೇವ ಅಪಿ ಆದೌ ವಂದನೀಯ ಇತ್ಯಥೋ ರಮಾ ಪ್ರಣಯನೆ ಇತ್ಯುಕ್ತಂ. ರಮಾ ಪ್ರಣಯನೆ ಅಂತ ಯಾತಕ್ಕೆ ಹೇಳಿದರು ಅಂದರೆ ಲಕ್ಷ್ಮೀದೇವಿಯನ್ನು ಬಿಟ್ಟು ಎಂದೂ ದೇವರ ನಮಸ್ಕಾರ ಮಾಡಾಗಿಲ್ಲ. ಅವ್ರ ನಮಸ್ಕಾರ ಯಾತಕ್ಕೆ ಮಾಡಬೇಕು ಅಂದರೆ ಸಕಲ ವಾಂಗ್ಮನಸ ದೇವತಾ. ಜ್ಞಾನ ಕಾರ್ಯಕ್ಕೆ ಯಾವುದು ಅಲರ್ಟ್ ಆಗಿರಬೇಕು? ಮಾತು ಮನಸ್ಸು. ವಾಂಗ್ ಮನಸ ದೇವತಾ, ವಾಗ್ದೇವತ ಮನೋದೇವತ, ವಾಗ್ದೇವತ ಮನೋದೇವತ ಸರಸ್ವತಿ ಬಿಂದು ಎಲ್ಲ ಇದ್ದಾರೆ. ಬಟ್ ಫುಲ್ ಸೆನ್ಸಲ್ಲಿ ಯಾರು ಅಂದರೆ ಮಹಾಲಕ್ಷ್ಮಿನೇ. ಆದ್ದರಿಂದ ಸಕಲ ವಾಂಗ್ಮನಸ ದೇವತ. ಅದಕ್ಕೆ ಇನ್ನೊಂದು ಅರ್ಥ, ಸಕಲರ ವಾಂಗ್ಮನಸ್ಸುಗಳೇ ದೇವತೆ ಅಂದರೆ ವಾಂಗ್ಮನ ದೇವತೆ ಮನೋದೇವತೆಗೂ ಕೂಡ ವಾಗ್ದೇವತೆ ಮನೋದೇವತೆ ಆಗಿರೋದು ಅಂದರೆ ಯಾರು? ಇಲ್ಲಿ ಸಕಲ ವಾಂಗ್ಮನಸ ದೇವತಾ ಅಂತ ಇಲ್ಲಿದೆ. ಸಕಲ ವಚನ ಚೇತೋ ದೇವತಾ ಅಂತ ಭಾರತೀ ದೇವಿ ಹೇಳ್ತಾರೆ ಸುಧಾದಲ್ಲಿ. ಸಕಲ ವಚನ ಚೇತೋ ದೇವತಾ, ಸಕಲ ಅಂತ ಹೇಳಿದಾಗ ಅಲ್ಲೇನರ್ಥ? ರುದ್ರಾದಿಗಳ ಸಕಲ ವಚನವೋ ದೇವತ. ಇಲ್ಲಿ ಸಕಲ ಅಂತ ಹೇಳಿದ್ರೆ ಏನು? ಬ್ರಹ್ಮಾದಿಗಳ ಅಂತ ತಗೋಬೇಕು, ಅಷ್ಟೇ ಡಿಫರೆನ್ಸ್. ಆ ದೃಷ್ಟಿಯಿಂದ ಸಕಲ ವಾಂಗ್ಮನಸ ದೇವತಾ ರಮಾ ಅಪಿ ಆದೌ ವಂದನೀಯ, ಮತ್ತೆ ನಮಸ್ಕಾರ ಮಾಡಲೇಬೇಕು. ಅದಕ್ಕೆ ರಮಾ ಪ್ರಣಯಿನೇ ಅಂತ ಹೇಳಿದ್ರಿಂದ ರಮಾದೇವಿಗೆ ನಮಸ್ಕಾರವಾಯಿತು. ಸರಿ, ರಮಾಯೈ ನಮಃ ಪರಸ್ಮೈ ಬ್ರಹ್ಮಣೇ ನಮಃ ಅಂತ ಎರಡು ಹೇಳ್ಬೋದಲ್ಲ ಅಂತ ಕೇಳಿದರೆ ಪ್ರತ್ಯೇಕ ಮಾಡಬಾರದು. ಪ್ರತ್ಯೇಕ ನಮಸ್ಕಾರ ಇಲ್ಲ, ಆದ್ರಿಂದಾಗಿನೆ ಏನು ಮಾಡಲಿಲ್ಲ, ಪ್ರತ್ಯೇಕ ಮಾಡಲಿಲ್ಲ. ನಮಸ್ಕಾರ ಮಾಡದೇ ಆಗಿಲ್ಲ, ಮಾಡಬೇಕು, ಪ್ರತ್ಯೇಕ ಮಾಡಿಕೊಡುದು. ರಮಾ ಪ್ರಣಯಿನೇ ಇಂದಿರಾಪತಿಂ ಕಮಲಾಪತಿಂ ಹೀಗೆಲ್ಲ ಮಾಡಿದಾಗ ಏನಾಯಿತು? ಇಬ್ಬರಿಗೂ ನಮಸ್ಕಾರ ಆಯಿತು. ಆದರೆ ಇದು ನಮಸ್ಕಾರ ಮಾಡೋ ಲಕ್ಷ್ಮೀದೇವಿ ಎಂದು ಪ್ರತ್ಯೇಕ ನಮಸ್ಕಾರ ಇಲ್ಲ ಅಂತ. ತಸ್ಯಾಪಿ ತಸ್ಮಿನ್ನೇವ ಸಮನ್ವಯಾತ್ ತತ್ ಕಥಮಿತ್ಯತವಾ ಇತ್ಯತಃ ಯರ್ವಯಜ್ಞ ಪೂಜೆ ಇದೆ. ನಾನು ಯಜ್ಞವಿದ್ಯಾ ವ್ಯಾಖ್ಯಾನಾವಸರೆ ಕಥಂ ರಮಾಪ್ರಣಯನೋ ವಂದನಂ ಸಮುಚಿತಂ ತಸ್ಯಾಪಿ ತಸ್ಮಿನ್ನೇವ ಸಮನ್ವಯಾತ್ ತತ್ ಕಥಮಿತ್ಯತಃ ಸರ್ವಯಜ್ಞ ಪೂಜೆ ಇದೆ ಏತದೇವ ಪ್ರಪಂಚ ಇತಿ ಯುಜ್ಯತೆ ಇದೆ. ನಾನು ಯಜ್ಞವಿದ್ಯಾ ವ್ಯಾಖ್ಯಾನ ಅವಸರೆ ಕಥಂ ರಮಾಪ್ರಣಯನೋ ವಂದನಂ ಸಮುಚಿತಂ. ನೀವು ಯಜ್ಞವಿದ್ಯೆ ಬಗ್ಗೆ ಹೇಳ್ತಾ ಇದ್ದೀರಿ, ರಮಾಪತಿ ನಮಸ್ಕಾರ ಅಂತ ಹೇಳ್ತೀರಿ. ಏನು ಯಜ್ಞಕ್ಕೂ ದೇವರಿಗೆ ಏನು ಸಂಬಂಧ ಗೊತ್ತಾಯ್ತಾ? ಯಜ್ಞಕ್ಕೂ ಇವರಿಗೂ ಏನು ಸಂಬಂಧ ಇದೆ? ಯಾಕೆ ನಮಸ್ಕಾರ ಮಾಡಬೇಕು ದೇವರಿಗೆ ಅಂದರೆ ತಸ್ಯ ಅಪಿ ತಸ್ಮಿನ್ನೇವ ಸಮನ್ವಯಾತ್ ಅದಕ್ಕೆ ಹೇಳ್ತಾರೆ. ರಮಾಪ್ರಣಯಿತ್ವ ಅಂಬೋದು ರಮಾದೇವಿ ಕೂಡ ಪರಮಾತ್ಮನ ಅಧೀನರು ಒಂದು, ಮತ್ತು ಎಲ್ಲವೂ ಕೂಡ ಸಮನ್ವಯ ಆಗೋದಿಲ್ಲ ವಿಷ್ಣು ಸರ್ವೋತ್ತಮತ್ವದಲ್ಲಿ. ಆದ್ದರಿಂದ ಇದೆ. ಹೇಗೆ ಸಮನ್ವಯ ಆಗುತ್ತೆ ಅಂದರೆ ಸರ್ವಯಜ್ಞ ಪೂಜೆ ಇತಿ, ಎಲ್ಲ ಯಜ್ಞ ಭಕ್ತರು ಅವರೇ. ಆದ್ದರಿಂದಾಗಿನೇ ಇಲ್ಲಿ ಯಜ್ಞವಿದ್ಯಾ ವ್ಯಾಖ್ಯಾನ ಮಾಡಬೇಕಾದ್ರೆ ಯಾರು ಸ್ತೋತ್ರ ಮಾಡಬೇಕಾಯ್ತು? ಈಗ ನಾರಾಯಣ ಸ್ತೋತ್ರ ರಮಾಪತಿತ್ವೇನೇ ಮಾಡಬೇಕು. ಯಜ್ಞಕ್ಕೂ ರಮಾಗ ಏನು ಸಂಬಂಧ ಅಂತ ಕೇಳ್ಬೋದ? ಯಜ್ಞಕ್ಕೂ ರಮಾಗ ಏನು ಸಂಬಂಧ ಅಂದರೆ ಏನಂತ ಹೇಳ್ತಾರೆ? ಯಜ್ಞ ದಕ್ಷಿಣೆ ಇಲ್ಲದೆ ಹೋದರೆ ಯಜ್ಞ ಮಾಡಾಗಿಲ್ಲ. ದಕ್ಷಿಣಾಭಿಮಾನಿ ಯಾರು? ಮಹಾಲಕ್ಷ್ಮಿ. ಸದಕ್ಷಿಣ ಅದಕ್ಕೆ ಅದಕ್ಷಿಣಂ ವಿಧಿಹೀರಂ ವಸೃಷ್ಟಾನ್ನಂ ಅಂತ ಹೇಳ್ತಾ ಹೇಳ ಅದಕ್ಷಿಣಂ ದಕ್ಷಿಣ ಯಜ್ಞ ಏನಂತ ಕರೀತಾರೆ? ತಾಮಸ ಮುದಾಹೃತಂ, ತಾಮಸ ಯಜ್ಞ ಆಗ. ದೇರ್ಫೋರ್ ದಕ್ಷಿಣೆ ಇದ್ರೇ ಅದು ಸಾತ್ವಿಕ ಯಜ್ಞ. ದಕ್ಷಿಣೆ ಅಂದರೆ ರಮಾದೇವಿ ಬಂದಿದೆಯಲ್ಲ, ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ದಕ್ಷಿಣಾಭಿ ಸಾಕಂ ಅಂತ ಬಂದಿದೆ. ದಕ್ಷಿಣೆ ಇಲ್ಲದವರು ಯಜ್ಞ ಅಲ್ಲ. ದಕ್ಷಿಣೆ ಹೆಚ್ಚು ಕಡಿಮೆ ಏನಂತಿರ್ಬೇಕು ಕೆಲವೊಂಚೂರು? ದಕ್ಷಿಣೆ ಅಂತಿರ್ಬೇಕು, ಯಜ್ಞ ಆಗೋದಿಲ್ಲ. ಏನ ತಾತ್ಪರ್ಯದಲ್ಲೇ ಬಂದಿರೋದು ಅದು ಮುಖ್ಯವಾಗಿ. ಹೌದು, ಅದು ಹರಿವಂಶ. ಅದರಿಂದ ತಾನು ನಿರ್ಣಯವನ್ನು ಹೇಳಿದ್ದಾರೆ ಅದನ್ನು. ಹೇ ಇಜ್ಜತೆ ಪ್ರಪಂಚನಸ್ಯ ಪ್ರಭೋ ಪ್ರಯೋಜನ ಮತಾಂತರ ನಿರಸನಂ ಏತದೇವ ಪ್ರಪಂಚ ಇತಿ ಯೈಜ್ಯತೆ ಇತಿ. ಪ್ರಪಂಚನಸ್ಯ ಪ್ರಯೋಜನಂ ಯಾತಕ್ಕೆ ಆಚಾರ ಯೈಜ್ಯತೆ ಅಂತ ವಿವರಣೆ ಕೊಡಬೇಕಾಗಿತ್ತು ಅಂದರೆ ಮತಾಂತರ ನಿರಾಸನಂ. ಕೆಲವು ಮತಗಳಿವೆ, ದೇವರಿಗೆ ಸಂಬಂಧಪಟ್ಟಿಲ್ಲ ಯಜ್ಞಾದಿಗಳು ಅಂತ, ಅದು ಖಂಡನೆ ಮಾಡೋದಕ್ಕೋಸ್ಕರವಾಗಿ ಅದನ್ನು ಹೇಳಿದ್ದಾರೆ. ಕೇಚಿತ್ ಆಚಕ್ಷತೆ ನದೇವ ಜ್ಞಾನೇ ಕರ್ಮಣಿ ಚ ಅಧಿಕ್ರಿಯಂತೆ ಅರಾಗಿತ್ವಾತ್ ಅನುಪರೀತತ್ವಾತ್ ಅಮರುಷ್ಯತ್ವಾಚ್ಚ ಇತಿ ತದೇ ತೇನ ನಿರಾಕೃತಂ ಭವತಿ ದೇವತಾಧಿಕರಣೇ ಚ ಏತತ್ ಪ್ರತಿಪತ್ತವ್ಯಂ. ಒಂದು ವಾದ ಇದೆ. ಏನು ವಾದ ಅಂದರೆ ಕೇಚಿದ್ ಆಚಕ್ಷತೆ ಕೆದರು ಹೇಳ್ತಾರೆ ನದೇವ ಜ್ಞಾನೇ ಕರ್ಮಣಿ ವಾ ಅಧಿಕ್ರಿಯಂತೆ. ದೇವತೆಗಳಿಗೆ ಜ್ಞಾನಾಧಿಕಾರನೂ ಇಲ್ಲ ಕರ್ಮಾಧಿಕಾರನೂ ಇಲ್ಲ ಅಂತ ಹೇಳಿದರು. ಯಾಕೆ? ಅರಾಗಿತ್ವಾತ್ ಮತ್ತು ಅನುಪನೀತತ್ವಾತ್ ಅಮನುಷ್ಯತ್ವಾಚ್ಚ ಇತಿ. ದೇವತೆಗಳಿಗೆ ರಾಗಿತ್ವ ಅಂದರೆ ಫಲಾಪೇಕ್ಷೆ ಇಲ್ಲ, ಅವರಿಗೆ ಉಪನಯನ ಇಲ್ಲ, ಮತ್ತು ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಇಲ್ಲ ಅಂದರೆ ಈ ರೀತಿ ಅಲ್ಲ, ಮನುಷ್ಯ ರೂಪದಲ್ಲಿ ಅವರಿಲ್ಲ, ಮನುಷ್ಯರಾಗಿಲ್ಲ. ಯಜ್ಞಾಗಾದಿಗಳೆಲ್ಲ ಯಾರಿಗೆ? ಮನುಷ್ಯರಿಗೆ ಅಷ್ಟೇ ಹೊರತು ದೇವತೆಗಳಿಗಲ್ಲ ಅಂಥೇಳಿ. ಅದಕ್ಕೇ ಆಚಾರ್ಯರು ವಿಧೀಶಾನ ಹೇಳಬೇಕಾದ್ರೆ ವಿಧೀಶಾನ ಚಕ್ರಪೂರ್ವೈಹಿ ಬ್ರಹ್ಮಾದಿ ದೇವತೆಗಳು ಯಜ್ಞವನ್ನು ಮಾಡ್ತಾರೆ. ತಾವು ಪ್ರಯಾಗಕ್ಕೆ ಹೋದರೆ ಪ್ರಯಾಗದ ವೈಶಿಷ್ಟ್ಯ ಏನು ಅಂದರೆ ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ ಅಂತ ಕರೀತಾರೆ. ಅದೇ ರೀತಿ ವಸುಧಾರ ಬದರಿಯಿಂದ ವಸುಧಾರಕ್ಕೆ ಹೋದರೆ ಅಲ್ಲೇನದು ಎತ್ರ ಸರ್ಗೆ ವಿಧೇ ಸತ್ರೆ ಬ್ರಹ್ಮದೇವರು ಯಜ್ಞ ಮಾಡಿದ ಜಾಗ ಅಂತ ಹೇಳ್ತಾರೆ. ಅಂದಮೇಲೆ ಎಷ್ಟೋ ಕಡೆಗೆ ನಾವು ಹೋದಾಗ ಇಂದ್ರದೇವರು ಯಜ್ಞ ಮಾಡಿದ ಜಾಗ ಹಾಗೆಲ್ಲ ತೋರಿಸ್ತಾರೆ. ಅಂದಮೇಲೆ ದೇವತೆಗಳಿಗೂ ಏನಿದೆ ಯಜ್ಞಯಾಗಾದಿಗಳ ಅಧಿಕಾರ ಇರೋದರಿಂದ ಮನುಷ್ಯರೇ ಮಾಡಬೇಕು ಅಂತೇನೂ ಇಲ್ಲ. ಮನುಷ್ಯರೇ ಮಾಡುವ ರಾಮದೇವರು ಸ್ವತಃ ಮಾಡಿ ತೋರಿಸ್ತಾರೆ. ಸ್ವತಃ ರಾಮದೇವರು ನಾರಾಯಣ ಭಾರಿ ಯಜ್ಞಗಳನ್ನು ಮಾಡ್ತಾರೆ. ಭೀಮಾದಿಗಳ ದೊಡ್ಡ ದೊಡ್ಡ ದೇವತೆಗಳು ಅವರೆಲ್ಲ ಯಜ್ಞವನ್ನು ಮಾಡಿ ತೋರಿಸ್ತಾರೆ. ಆದ್ದರಿಂದ ದೇವತೆಗಳಿಗೆ ಯಜ್ಞಾಧಿಕಾರ ಇದೆ. ಅದೆಲ್ಲ ಎಲ್ಲಿ ಬಂದಿದೆ ಅಂದರೆ ಏ ತದೇ ತೇ ತತ್ ಏತೇನ ನಿರಾಕೃತಂ ಭವತಿ ದೇವತಾಧಿಕರಣೆ ಚ ಏತತ್ ಪ್ರತಿಪತ್ತವ್ಯ. ದೇವತಾಧಿಕರಣ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ದೇವತಾಧಿಕರಣ ಅಂತ ಬರುತ್ತೆ. ಅದರಲ್ಲಿ ಇವೆಲ್ಲ ಬಂದಿದೆ ಆಗಲಿ ಅಲ್ಲೇ ನೋಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಈಗ ಕೆಲವು ಪ್ರಶ್ನೆಗಳು. ನಾನು ಕರ್ಮ ನಿರ್ಣಯೋ ಜೈಮಿನಿನ ಪೂರ್ವಮೀಮಾಂಸಾಯಾಮೇವ ಕೃತಃ ತತ್ಕಿಮನೇನ. ಕರ್ಮ ನಿರ್ಣಯ, ಕರ್ಮ ನಿರ್ಣಯ, ಕರ್ಮದ ನಿರ್ಣಯ ಅದನ್ನೆಲ್ಲ ಜೈಮಿನಿ ಆಚಾರ್ಯರು ಮಾಡಿದ್ದಾರೆ. ಅವರು ಬರೆದ ಪೂರ್ವಮೀಮಾಂಸಾ ಸೂತ್ರಕ್ಕೆ ಏನಂತ ಹೆಸರಿದೆ? ಕರ್ಮ ಮೀಮಾಂಸಾ ಅಂತಲೇ ಹೆಸರು. ಮೀಮಾಂಸಾ ತ್ರಿವಿಧ ಪ್ರೋಕ್ತ ಬ್ರಾಹ್ಮಿ ದೈವೀಚ ಕಾರ್ಮಿಕಿ ಕರ್ಮ ಮೀಮಾಂಸಾ ಅಂತಲೇ ಹೆಸರು. ನೀವು ಕರ್ಮ ನಿರ್ಣಯ ಬರಲ್ಲ ಕೊಟ್ಟಿದ್ದೀರಿ. ಜೈಮಿನಿಗಳು ಆರೇ ಮಾಡಿಬಿಟ್ಟಿದ್ದಾರೆ ಕೆಲಸನ. ಪೂರ್ವಮೀಮಾಂಸಾಯಾಮೇವ ಕೃತಃ. ಜೈಮಿನ್ಯಾಚಾರ್ಯರು ಕರ್ಮ ನಿರ್ಣಯವನ್ನು ಪೂರ್ವಮೀಮಾಂಸದಲ್ಲೇ ಮಾಡಿದ್ದಾರೆ. ತತ್ ಕಿಮನೇನ ಮತ್ತಾಕೆ ಮಾಡ್ತೀರಿ ನೀವೀಗ? ಅವ್ರು ಮಾಡಿದ್ದಾರೆ, ನಾವು ತಪ್ಪು ಮಾಡಿದ್ದಾರೆ ಮಾಡ್ತೀವಿ ಅಂತ ಹೇಳಬಾರ್ದು. ಯಾತಕ್ಕೆ? ಅವ್ರು ಯಾರು? ವ್ಯಾಸ ಶಿಷ್ಯರು. ನೀವು ವ್ಯಾಸ ಶಿಷ್ಯರೇ. ಅದ್ಮೇಲೆ ಏನಾಯಿತು? ಸ್ಟೂಡೆಂಟ್ಸ್ ಆಫ್ ದಿ ಸೇಮ್ ಸ್ಕೂಲ್ ಆದಾಗಾಯಿತು. ಅಂದಮೇಲೆ ಅದು ಸರಿ ಏನಂತ ಅರ್ಥ? ಮತ್ತಾಕೆ ಬರೀತೀರಿ ಅಂತ ಕೇಳಿದರು. ಸತ್ಯಂ ಅದಕ್ಕೆ ಹೇಳ್ತಾರೆ. ಈಗ ದೇವಿನಿಗಳು ತಪ್ಪು ಅಂತ ಹೇಳ್ತಾ ಇಲ್ಲ, ವೆರಿ ಇಂಪಾರ್ಟೆಂಟ್. ತಪ್ಪರಿದ್ದಾರೆ ಅಂತ ಹೇಳೋದಿಲ್ಲ. ಕರ್ಮಸ್ವರೂಪ ಮಾತ್ರ ಜೈಮಿನಿನ ನಿರ್ಣೀತಂ ನತು ತದಿತಿ ಕರ್ತವ್ಯತಾ. ದೇವಿನಿಗಳು ಏನು ಮಾಡಿದ್ದಾರೆ ಅಂದರೆ ಕರ್ಮಸ್ವರೂಪ ಕರ್ಮಾಚರಣೆಯ ಕ್ರಮ ಅದನ್ನೆಲ್ಲ ಹೇಳಿದ್ದಾರೆ ಹೊರತು ತಚ ತತು ತದಿತಿ ಕರ್ತವ್ಯತಾ ವಿಷಯ ವೈರಾಗ್ಯ ಈಶ್ವರ ಜ್ಞಾನ ಭಕ್ತಿ ಸಮರ್ಪಣಾದಿ ಲಕ್ಷಣ. ಅದು ಸಂಬಂಧಪಟ್ಟಂಥ ವೈರಾಗ್ಯಾದಿಗಳು ಮತ್ತು ಬ್ರಹ್ಮಜ್ಞಾನ ಭಕ್ತಿಯಿಂದ ಸಮರ್ಪಣ ಇದೆಲ್ಲ ಮಾಡ್ತಕ್ಕಂಥ ಅಂಶವನ್ನು ಯಾರು ಹೇಳಿಲ್ಲ? ದೇವಿನಿಗಳು ಹೇಳಿಲ್ಲ. ಯಾಕೆ? ಅವ್ರ ಸ್ಕೋಪ್ ಅಲ್ಲ ಅದು. ಫಿಸಿಕ್ಸ್ನಲ್ಲಿ ಯಾಕೆ ಕೆಮಿಸ್ಟ್ರಿ ಹೇಳಿಲ್ಲ ಅಂದ್ರೆ ಆಗೋ ಹಾಗೆ. ಕರ್ಮದಿರಣಿ ಅಂತ ಹೆಸರಿಟ್ಟ ಏನು ಮಾಡಿದ್ರು ಕರ್ಮಮೀಮಾಂಸನ? ಕರ್ಮದ ವಿಧಿವಿಧಾನ ಅಷ್ಟೇ ಹೇಳಿದ್ರೆ ಹೊರತು ಏನು ಹೇಳಲಿಲ್ಲ. ಸದಾಚಾರ ಸ್ಮೃತಿಯಲ್ಲಿ ಬ್ರಹ್ಮಸೂತ್ರಗಳು ಭಾಷ್ಯ ಬರೋದಿಲ್ಲ ಅಂತ ಕೇಳಿದರೆ ಅಲ್ಲಿ ಹೊರಟಿರೋ ವಿಚಾರನೇ ಬೇರೆ. ಜೈಮಿನಿಗಳು ತಪ್ಪರಿದ್ದಾರೆ ಅಂತ ಹೇಳ್ತಾ ಇಲ್ಲ, ನೆನಪಿರಬೇಕು. ತೈರು ಸರಿಯಾಗಿ ಬರೆದಿದ್ದಾರೆ. ಆದರೆ ಆ ವಿಷಯ ಏನದು? ಇವತ್ತು ಒಂದೇ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ PUCಗೆ, ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ PSCಗೆ ಅಂತ ಹೇಳಿದಾಗ ವಿರುದ್ಧ ಇಲ್ಲ ಅಲ್ಲಿ. ಬಟ್ ಅಂಶಗಳು ಎಷ್ಟಿದೆ? ಡಿಗ್ರಿಗೆ ರೆಸ್ಟ್ PUCಗಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಕಡಿಮೆ ಇದ್ದರೆ ತಪ್ಪು ಅಂತ ಅರ್ಥ ಅಲ್ಲ. ಕಡಿಮೆ ಇದೆ ಅಂದರೆ ತಪ್ಪು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಜಮೀನುಗಳು ಕಡಿಮೆ ಹೇಳಿದ್ದಾರೆ ಅಂತಾಯ್ತೆ ಹೊರತು ತಪ್ಪು ಹೇಳಿದ್ದಾರೆ ಅಂತಾಗಲಿಲ್ಲ. ಸಮರ್ಪಣಾದಿ ಲಕ್ಷಣ ಇತಿ ಕರ್ತವ್ಯ ಅಂತಾದ್ರೇನು ಸಹಕಾರಿ ಕಾರಣ. ಯಾರ ಹೇಳಿದರು? ಬೀಜ ಹಾಕ್ರಿ ಚಂದ ಬೆಳೆಯುತ್ತೆ ಅಂತ ಬೀಜ ಕೊಟ್ಟವರು. ಬೀಜ ಹಾಕಿಬಿಟ್ಟ, ಎಲ್ಲಿ ಕಲ್ಲಿ ಬೇರೆ ಇಟ್ಕೊಂಡ್ಬಿಡ್ತೀವಿ, ಸೇಫ್ ಆಗಿರುತ್ತೆ, ಸೇಫ್ಲಿ ಹಾಕ್ತೀವಿ, ಲಾಕರಲ್ಲಿ ಇಟ್ಕೊಂಡ್ಬಿಟ್ಟ ಹೋಗ್ಬಿಟ್ಟು, ಅಥವಾ ಬಣ್ಣೆ ಮಣ್ಣಲ್ಲೇ ಇಟ್ಟ, ಏನು ಹಾಕಲಿಲ್ಲ, ನೀರಿಲ್ಲ, ಏನೂ ಇಲ್ಲೇ ಇಲ್ಲ, ಅವೇ ಸಹಕಾರಿ ಕಾರಣ. ಇಲ್ಲದವ್ರು ಏನಾಗೋದಿಲ್ಲ, ಅಕ್ಕಿಯಿಂದ ಅನ್ನ ಆಗುತ್ತೆ. ಅಕ್ಕಿ ಹಾಕಿಟ್ಬಿಟ್ರೆ ಅಷ್ಟು ಪಾತ್ರೆಯಲ್ಲಿ, ನೀರೇ ಹಾಕಲಿಲ್ಲ, ಏನಾಯ್ತು ಅಲ್ಲಿಗೆ? ಅನ್ನ ಆಗಲಿಲ್ಲಲ್ಲ, ಅಕ್ಕಿ ಕೂಡ ಏನಾಯಿತು, ಪೂರ್ತಿ ಸೀದೋಯ್ತು ಅಷ್ಟೇ. ಅವೆಲ್ಲ ಏನಂತಾರೆ ಅದಕ್ಕೆ ಇತಿ ಕರ್ತವ್ಯತ. ಇತಿ ಕರ್ತವ್ಯತ ಅಂದ್ರೇನು? ಸಹಕಾರಿ ಕಾರಣಗಳು. ಜೇಮಿನ ಆ ವಿಷಯ ಹೇಳಲಿಲ್ಲ, ವಿಷಯ ವೈರಾಗ್ಯ, ಈಶ್ವರ ಜ್ಞಾನ, ಈಶ್ವರ ಭಕ್ತಿ, ಈಶ್ವರ ಸಮರ್ಪಣ, ಈ ಅಂಶಗಳನ್ನು ಅವ್ರು ಹೈಲೈಟ್ ಮಾಡಲಿಲ್ಲ. ಆದ್ದರಿಂದ ಅದಕ್ಕೋಸ್ಕರನೇ ಬರೀಬೇಕಾಗಿದೆ. ದಚತ ರಂಗಭೂತಾನಾಂ ಮಂತ್ರಾಣಾಂ ಭಗವತ್ ಪರತ್ವಂ. ಒಂದು ವಿಷಯ ಮುಗೀತು. ಅಲ್ಲ, ಜೇಮಿನವ್ರು ಹೇಳಿಲ್ಲ ಅಂತೀರಿ, ಜೇಮಿನ ಯಾಕೆ ಹೇಳಬೇಕನ್ನ ಪಾಪ, ಅದಕ್ಕಿಂತ ಸಂಬಂಧನೇ ಇಲ್ಲ. ನಚ ತದಂಗಭೂತಾನಾಂ ಮಂತ್ರಾಣಾಂ ಭಗವತ್ ಪರತ್ವ. ಜೀವಗಳು ನಿರ್ಣಯ ಮಾಡಿದ್ದಲ್ಲ ಯಾವುದು ಅಂದರೆ, ವೇದ ಮಂತ್ರಗಳ ಕರ್ಮಪರತ್ವ ನಿರ್ಣಯ ಮಾಡಿದ್ದಾರೆ. ವೇದಗಳಿಗೆ ಮಂತ್ರಗಳಿಗೆಲ್ಲ ಏನಿಲ್ಲ, ಭಗವತ್ಪರತ್ವನೇ ಇಲ್ಲ, ಭಗವತ್ಪರತ್ವ ಅದರಲ್ಲಿ ಇಲ್ಲ. ಉಪನಿಷತ್ಗಳಿಗೆ ಮಾತ್ರ ಭಗವತ್ಪರತ್ವ ಇರೋದು, ಮಂತ್ರಗಳಿಗಿಲ್ಲ. ಆದ್ದರಿಂದ ಅವ್ರು ಮಾಡಲೇ ಇಲ್ಲ. ಇವರು ಮಾಡಿದಾಗ ಇಲ್ಲದ್ ಮಾಡಿದಾಗತ್ತೆ. ಅವರು ಯಾತಕ್ಕೆ ಮಾಡಲಿಲ್ಲ ಅಂದರೆ, ಅಲ್ಲಿ ಬೇಕಿಲ್ಲ ಅಂತ ಮಾಡಲಿಲ್ಲ. ಸೊ ನಿಮಗೂ ಬೇಕಿಲ್ಲ ಅಂತ ಬಿಡಬೇಕು ಅದನ್ನು. ಅವ್ರು ಬಿಟ್ಟರೆ ನೀವು ಬಿಡಬೇಕು. ಅವ್ರು ಮಾಡಿದ್ರೆ ನೀವು ಮಾಡಬಾರದು, ಯಾಕೆ? ಪುನರುಕ್ತಿ ಆಗತ್ತೆ, ಹೇಳಿದ್ದೆ ಹೇಳಿದಾಗತ್ತೆ ಅಂತ ಪ್ರಶ್ನೆ. ನಾಪಿ ಅಂತಃಕರಣ ಶುದ್ಧಿ ದ್ವಾರಕಂ ಈಶ್ವರ ಸಾಕ್ಷಾತ್ಕಾರ ರೂಪಂ ಮುಖ್ಯಂ ಫಲಂ. ಇನ್ನು ಮತ್ತೆ ಹೇಳ್ತಾರೆ, ನಾಪಿ ಅಂತಃಕರಣ ಶುದ್ಧಿ ದ್ವಾರಕಂ ಈಶ್ವರ ಸಾಕ್ಷಾತ್ಕಾರ ರೂಪಂ ಮುಖ್ಯಂ ಫಲಂ. ಮತ್ತು ಅದರಿಂದ ಈಶ್ವರ ಸಾಕ್ಷಾತ್ಕಾರ ಮುಖ್ಯ ಫಲ ಇಲ್ಲ. ಯಾವುದರಿಂದ? ವೇದ ಬ್ರಾಹ್ಮಣ ಉಪನಿಷತ್ ಮಂತ್ರ, ಮಂತ್ರ ಭಾಗದಿಂದ ಯಾವುದು ಅಪರೋಕ್ಷ ಜ್ಞಾನ ಎಲ್ಲ ಆಗೋದಿಲ್ಲ ಅಂತ ಮುಖ್ಯ ಫಲ ಹೇಳಿಲ್ಲ. ಅತಃ ತತ್ ಪ್ರದರ್ಶನಾರ್ಥೇ ಯಂ ಆರಂಭ. ಆದರೆ ಹೇಳ್ತಾ ಅದಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ, ಮೂರು ವಿಷಯ ಬಂತೀಗ. ಮೊದಲನೇ ವಿಷಯ ಏನೋ, ಇತಿ ಕರ್ತವ್ಯತಾ ಭಾಗವನ್ನು ಜೇಮಿನಿಗಳು ಹೇಳಲಿಲ್ಲ. ಎರಡನೇದು, ಮಂತ್ರಗಳಿಗೆ ಭಗವತ್ಪರತ್ವ ಇದೆ, ಅದನ್ನು ಅವ್ರು ಹೇಳಿದ್ದೆಲ್ಲ ಹೇಳಬೇಕಾಗಿದೆ. ಮತ್ತು ಅಂತಃಕರಣ ಸಿದ್ಧಿ ದ್ವಾರ ಈಶ್ವರ ಸಾಕ್ಷಾತ್ ರೂಪ ಫಲ ಇಲ್ಲ ಅಂತಲ್ಲ, ಫಲ ಇದೆ, ಅದನ್ನು ಹೇಳಿರಲಿಲ್ಲ, ಅದನ್ನು ಹೇಳ್ತಾ ಇದ್ದೇವೆ. ಸೊ ಮೂರು ಕಾರಣದಿಂದ ಏನು ಬರೀಬೇಕಾಯ್ತು ಆಚಾರ್ಯರೀಗ, ಕರ್ಮ ನಿರ್ಣಯ ಬರೀಬೇಕಾಯ್ತು. ಅದಕ್ಕೇನೆ ಬೆಳಗ್ಗೆ ಹೇಳಬೇಕು ಅಂತ ಅಷ್ಟೇ ಆಚಾರ ಹೇಳಲಿಲ್ಲ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಬೆಳಿಗ್ಗೆ ಬೇಗ ಎಳೆಯುತ್ತೆ ಸೈನ್ಸ್ನವರು ಹೇಳ್ತಾರೆ, ಬೆಳಿಗ್ಗೆ ಬೇಗ ಅವಳು ಭಾರಿ ಒಳ್ಳೆಯದು ಅಂತ ಅವ್ರಿಗೆ ಲೇಟಾಗಿ ಇಡಿ ಅಂತ ಹೇಳೋದಿಲ್ಲ. ಆದರೆ ಯಾವ ಪರ್ಪಸ್ಗೆ ಹೇಳೋದಿಲ್ಲ ಅವರು? ವಿಷ್ಣು ಪ್ರೀತಿಯರ್ಥ ಎಲ್ಲ ಹೇಳೋದಿಲ್ಲ, ಜಾಗಿಂಗ್ ಹೋಗಿ ಭಾರಿ ಒಳ್ಳೆಯದಾಗುತ್ತೆ ಆ ಥರ ಹೇಳ್ತಾರೆ ಹೊರತು ನಿಮ್ಮ ಬ್ಲಡ್ ಸರ್ಕ್ಯುಲೇಟ್ ಸರಿ ಇರುತ್ತೆ ಇಷ್ಟೇ, ಬೇರೆ ಏನು ಹೇಳೋದಿಲ್ಲ ಅವರೆಲ್ಲ. ಅದು ವಿಷ್ಣು ಪ್ರೀತ್ಯರ್ಥ ಎಂಬ ಕಾನ್ಸೆಪ್ಟ್ ಅವರಿಗಿಲ್ಲ, ಅದು ಅದನ್ನು ಸೇರಿಸಿ ಆಚಾರ ಸದಾಚಾರ ಸ್ಮೃತಿ ಬರೆಯೋದು. ಅತಸ್ತತ್ ಪ್ರದರ್ಶನಾರ್ಥೇಯ ಆರಂಭ, ಅದನ್ನು ತೋರಿಸೋದಕ್ಕೋಸ್ಕರ ಆಚಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ ಗ್ರಂಥವನ್ನು. ನಚೈತನ್ ನಿರ್ಮೂಲಂ ಉತ್ತರ ಮೀಮಾಂಸಾ ಸಿದ್ಧತ್ವ. ತಾವು ಪ್ರಶ್ನೆ ತೆಗೆದ ಆಚಾರ್ಯ ಹೇಳ್ತಾ ಇದ್ದಾರೆ ಸರಿ, ಅದಕ್ಕೆ ಮೂಲನೇ ಇಲ್ಲ, ಏನೋ ಹೇಳ್ತಾ ಇದ್ದಾರೆ ಅಂತ ಯಾಕೆ ಕೇಳಬಾರದು ಅಂದರೆ, ಉತ್ತರ ಮೀಮಾಂಸಾ ಸಿದ್ಧತ್ವ. ಉತ್ತರ ಮೀಮಾಂಸೆಯಲ್ಲಿ ಎಲ್ಲ ಬ್ರಹ್ಮಸೂತ್ರಗಳಲ್ಲಿ ಅಂತ ಅರ್ಥ. ಬ್ರಹ್ಮಸೂತ್ರಗಳಲ್ಲಿ ಸಕಲ ವೇದಗಳು ಕೂಡ ವಿಷ್ಣು ಪರ, ಗೊತ್ತಾಯ್ತಾ? ಮತ್ತು ಕರ್ಮ ಸಮರ್ಪಣೆ ವಿಷ್ಣುವಿಗಾದಾಗಲೇ ಫಲ, ಇವೆಲ್ಲ ಹೇಳಿರೋದ್ರಿಂದ ಆಚಾರ್ಯರು ಅಲ್ಲಿ ಸೂಚಿತವಾದದನ್ನು ಅಪ್ಲೈ ಮಾಡಿ ತೋರಿಸ್ತಿದ್ದಾರಾದ್ದರಿಂದ ಅದು ಅತ್ಯಂತ ಸಾರ್ಥಕ. ಉಕ್ತಂ ಹಿ ಅನ್ಯಾರ್ಥಂತ ಜೈಮಿನಿ ಇತ್ಯಾದಿ, ಜೈಮಿನಿ ಇರಬೇಕಲ್ಲಿ, ಜೈಮಿನಿ ಇತ್ಯಾದಿ ರೀ ಹೋಗೇ ಬಿಡುತ್ತೆ ಕೊನೆಗೆ. ಉಕ್ತಂ ಹಿ ಅನ್ಯಾರ್ಥಂತ ಜೈಮಿನಿ, ವೇದವ್ಯಾಸರೇ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಆಚಾರ್ಯ ಕರ್ಮಣ್ಯ ಬರೀತಕ್ಕಂಥದ್ದು ಅತ್ಯಂತ ಉಚಿತವಾದ ಕೆಲಸ. ನಾವು ಪಾಠ ಓದಿದ್ದೇವೆ ಅಂದರೆ ಪ್ರಶ್ನೆಯಿಂದ ಪ್ರಶ್ನೆ ಕೇಳ್ತಾರೆ. ಈಗ ಏನಂತ ಕೇಳ್ತಾರೆ, ಕರ್ಮ ನಿರ್ಣಯ ಯಾಕೆ ಬರೀಬೇಕಾಗಿತ್ತು ಆಚಾರ್ಯರು, ಜೈಮಿನಿ ಆಚಾರ್ಯರೇ ಮಾಡಿದ್ದಾರೆ, ಯಾಕೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಬಂದರೆ ಇಷ್ಟು ಉತ್ತರ ಕೊಟ್ಟರೆ ಓದಿದ್ದಾಗಲಿ ಲೆಕ್ಕ. ಏನೋ ಉತ್ತರ ಓದು ಮಾಡಬಾರ ಯಾವುದು ಮಾಡಬಾರಾಗಿತ್ತು ಅಂತ ಹೇಳ್ಬಿಟ್ರೆ ಬಿಟ್ಟು ಇತ್ತಪ್ಪ, ಇದು ಮಾಡಿದ್ದರಿಂದ ಬಿಟ್ಟು ಓದಬೇಕಾಯ್ತು, ಓದರಿಂದ ಪರೀಕ್ಷೆ ಮಾಡಬೇಕಾಯ್ತು, ಹೌದು ಬಿಟ್ಟಿದ್ದೆ ಒಳ್ಳೆಯದು ಅಂತ ಹೇಳಬಾರ್ದು. ಪರೀಕ್ಷೆ ಮಾಡೋದು ಎರಡು ವಿಧ, ನಿಮಗೆ ವಾಕ್ಯಾರ್ಥ ಶಬ್ದಾರ್ಥ ಗೊತ್ತಿದೆಯೋ ಅಂತ ಪರೀಕ್ಷೆ ಮಾಡೋದು ಒಂದು ಸ್ಟೇಜ್, ಯಾವ ಶಬ್ದಕ್ಕೆ ಅರ್ಥ ಹೇಳಪ್ಪ ನೋಡೋಣ ಅಂತೇಳಿ ಒಂದು ಸ್ಟೇಜ್. ಅದು ಅರ್ಥ ಆಗಿದೆ ನಿಮಗೆ ಮಾಸ್ಟರ್ ಬಂದೇ ಗೊತ್ತಾಗಬೇಕಾದ್ರೆ ಈ ಥರ ಪ್ರಶ್ನೆ ಕೇಳ್ತಾರೆ. ಅವು ಎರಡಕ್ಕೂ ಉತ್ತರ ಗೊತ್ತಿರಬೇಕು, ಬಿಗಿನಿಂಗ್ ಸ್ಟೇಜ್ ಬೇರೆ, ಸ್ವಲ್ಪ ಹೈಯರ್ ಸ್ಟೇಜ್ ಬೇರೆ. ಇವತ್ತು ಒಂದೇ ಕ್ಲಾಸ್ನೆಲ್ಲ ಬಾಯ್ಪಾಠ ಮಾಡಿಸ್ತಾರೆ ಅಷ್ಟೇ, ಕಾರಣ ಎಲ್ಲ ಕೊಡೋದಿಲ್ಲ. ಮುಂದೆ ಹೋದಾಗ ಏನು ಮಾಡ್ತಾರೆ, ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಅದು ಎರಡಕ್ಕೂ ಉತ್ತರ ಕೊಟ್ಟರೆ ಅದು ಪೂರ್ತಿ ಪಾಠ ತಗಡಕ್ಕೆ. ಮುಂದೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ, ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣಬೋಧಾಧಿಕಾನ್ ಗುರುನ್ ವ್ಯಾಖ್ಯಾಶ್ಯಾಮಿ ಯಥಾ ಬೋಧಂ ಕರ್ಮ ನಿರ್ಣಯ ಪಂಚಿಕಾಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್, ಲಕ್ಷ್ಮೀನಾರಾಯಣ ನಮಸ್ಕಾರ ಮಾಡಿ ರಮಾ ಪ್ರಣಯಿನೇ ಅಂತ ಹೇಳಿದ್ರಿಂದ ಅದು ಬಂತು. ಪೂರ್ಣಬೋಧಾಧಿಕಾನ್ ಗುರೂನ್, ಗುರುಗಳು ಅಂದರೆ ಆಚಾರ್ಯರ ಶ್ರಮ ಎಲ್ಲರೂ ಗುರುಗಳು. ವ್ಯಾಖ್ಯಾಸ್ಯಾಮಿ ಯಥಾಬೋಧಂ, ಯಥಾಬೋಧಂ ವ್ಯಾಖ್ಯಾನ ಅದು ಹೇಳಿದ ಅರ್ಥನೇ ಹೇಳೋದು. ಕರ್ಮ ನಿರ್ಣಯ ಪಂಚಿಕ, ಕರ್ಮ ನಿರ್ಣಯ ಮಾಡ್ತೇವೆ ಅಂತ ಟೀಕಾ ಆಚಾರ್ಯ ಹೇಳಿದರು. ಕರ್ಮ ನಿರ್ಣಯಕ್ಕೆ ವ್ಯಾಖ್ಯಾನ ಬರೀತೇವೆ ಅಂತ ಅವ್ರು ಹೇಳಿದರು. ಕರ್ಮ ನಿರ್ಣಯ ಪಂಚಿಕಕ್ಕೆ ವ್ಯಾಖ್ಯಾನ ಮಾಡ್ತೇವೆ ಅಂತ ಇವರು ಹೇಳಿದರು. ಕರ್ಮ ನಿರ್ಣಯಕ್ಕೆ ವ್ಯಾಖ್ಯಾನ, ಕರ್ಮ ನಿರ್ಣಯ ವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಅಂದರೆ ಟಿಪ್ಪಣಿ ಅಂತ ಟೀಕಾ ಟಿಪ್ಪಣಿ. ಗ್ರಂಥಾಲು ಮಂಗಳಮಾಚರತಿ ಇತ್ಯಾದಿ ಅದೆಲ್ಲ ಓದೋದಿಲ್ಲ, ಬಾಡಿ ದೊಡ್ಡದಾಗ ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ ಅದಿದೆ. ಮುಂದೆ ಸತ್ಯನಾಥರು ಕರ್ಮ ಪ್ರಕಾಶ ಅಂತಿದೆ, ಚರಾರಿ ನರಸಿಂಹಾಚಾರ್ಯರು ಗೂಢವಾಕ್ಯಾರ್ಥ ಪಂಚಿಕ ಅಂತ ಅವರು ಬರೆದಿದ್ದಾರೆ. ಆಮೇಲೆ ಅದಿಷ್ಟು ಕೂಡ ವ್ಯಾಖ್ಯಾನಗಳು ಟಿಪ್ಪಣಿಗಳು. ಟೀಕಾ ಮಾತ್ರ ಒಂದೇ ಟೀಕಾರಾಯರು, ಅದಕ್ಕೆ ಪದ್ಮನಾಭ ತೀರ್ಥರ ಟೀಕಾ ಕೂಡ ಇದೆ, ಪ್ರಿಂಟ್ ಆಗಿಲ್ಲ ಅಷ್ಟೇ, ಚಿಕ್ಕದ ಬರೆದಿದ್ದಾರೆ ಅದು ಪ್ರಿಂಟ್ ಆಗಿಲ್ಲ ಇನ್ನು. ಗ್ರಂಥಾರಂಭಸ್ಯ ಸಂಗತಿ ಕಥನಂ ಮೂಲಂ ಮಹಾನಾಂನೀನಾಂ ರುಚಾಂ ಉಪಸರ್ಗ ಯೇ ಉಪಸರ್ಜನಭೂತಃ ತನ ಉಪ ತಾನ್ ಉಪಸೃಜತಿ. ಭೂತಃ ತಾನಿರಬೇಕು, ತಾನು ಆಗೋಗ್ಬಿಟ್ಟಿದೆ. ಎಷ್ಟು ತಪ್ಪು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಹೇಳೋದೆ ಕಷ್ಟ. ಹಾಂ, ಇದರಲ್ಲಿ 12 ಪೇಜ್. ಸಂಯೋಜಯತಿ ಮಹನ್ನಾಮ ಯಾಸು ವೃಷ್ಟು ವಿದ್ಯತೆ ತಾ ಮಹಾನಾಮ್ನ್ಯಃ ಪರಸ್ಯ ಬ್ರಹ್ಮಣೋ ಯನ್ನಾಮ ಇಂದ್ರಾದಿಕಂ ತನ್ಮಹಾರ್ಥತ್ವಾನ್ ಮಹತ್ ಮಹತಿ ತತ್ಪರಂ ಬ್ರಹ್ಮಾಶೇಷ ಗುಣಪೂರ್ತೇ. ಇಲ್ಲಿ ಮಹಾನಾಮ್ನೀನಾಂ ರುಚಾಂ ಉಪಸರ್ಗಾಯೇ ಉಪಸರ್ಜನಭೂತಃ ತಾನ್ ಉಪಸೃಜತಿ ಸಂಯೋಜಯತಿ. ಮಹಾನಾಮ್ನೀನಾಂ ರುಚಾಂ, ಮಹಾನಾಮ್ನಿ ಋಕ್ಕುಗಳು ಅಂತ ಇವೆ, ಅವಕ್ಕೆ ಉಪಸರ್ಗ ಸೇರಿಸ್ಕೊಂಡು ಓದಬೇಕು. ಮಹಾನಾಮ್ನಿ ಋಕ್ಕುಗಳನ್ನು ಅನ್ವಯಿಸ್ಕೊಂಡು ಓದಬೇಕು. ಹೇಗೆ ಅನ್ವಯಿಸ್ಕೊಂಡು ಓದಬೇಕು ಅನ್ನೋದನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ, ಅನ್ವಯ ಕ್ರಮವನ್ನು ತೋರಿಸ್ತಾ ಇದ್ದಾರೆ, ಅದರ ಮುಂದೆ ಬರುತ್ತೆ ಅಂತ ಹೇಳಿದರು. ಮೊದಲೊಂದು ಪ್ರಶ್ನೆ ಹಾಕ್ಕೊಂಡ್ರು, ಮಹಾನಾಮ್ನಿ ಅಂದರೆ ಏನರ್ಥ ಫಸ್ಟು? ಮಹಾನಾಮ್ನಿ ಋಕ್ಕುಗಳು ಅಂತ ಹೇಳಿದ್ರು. ಏನ ಕರ್ಮನಿರ್ಣಯ ಮೂಲ, ಇದು ಮೂಲದ್ದೇ ವಾಕ್ಯ ಇದು, ಪೇಜ್ 12 ಆಚಾರ್ಯ ಅದಕ್ಕೆ ಬರೀತಿದ್ದಾರೆ. ಈಗ ಮಹನ್ನಾಮ ಯಾಸು ವೃಕ್ಷು ವಿದ್ಯತೆ ತಾ ಮಹಾನಾಮ್ನ್ಯ. ಮಹಾನಾಮ್ನಿ ಗೌರಿ ಶಬ್ದದಂತೆ, ಗೌರಿ ಗೌರ್ಯೌ ಗೌರ್ಯ, ಮಹಾನಾಮ್ನಿ ಮಹಾನಾಮ್ನೋ ಮಹಾನಾಮ್ನ್ಯ. ಮಹನ್ನಾಮ ಯಾಸು ವೃಕ್ಷು ವಿದ್ಯತೆ ತಾ ಮಹಾನಾಮ್ನ್ಯ. ಮಹತ್ತಂಬ ಹೆಸರಿನ ಋಕ್ಕುಗಳು ಯಾವುದರಲ್ಲಿ ಇದೋ ಅದಕ್ಕೇನಂತ ಕರೀತಾರೆ? ಮಹಾನಾಮ್ನಿ ಋಕ್ಕುಗಳು ಅಂತ ಕರೀತಾರೆ. ಮಹತ್ ನಾಮ, ಮಹತ್ತಾದ ಹೆಸರುಗಳು ಯಾವ ಋಕ್ಕುಗಳಲ್ಲಿ ಬಂದಿರುತ್ತವೆಯೋ ಅವೇ ಮಹಾನಾಮ್ನಿ ಋಕ್ಕುಗಳು. ಏನು ಮಹನ್ನಾಮ ಅಂದರೆ ಏನು? ಪರಸ್ಯ ಬ್ರಹ್ಮಣೋ ಯನ್ನಾಮ ಇಂದ್ರಾದಿಕಂ ತನ್ಮಹಾರ್ಥತ್ವಾತ್ ಮಹತ್. ಪರಮಾತ್ಮನ ಇಂದ್ರ ಮೊದಲಾದ ಹೆಸರುಗಳಿವೆಯಲ್ಲ, ಅವಕ್ಕೆ ಮಹತ್ ಅಂತ ಕರೀತಾರೆ. ಪರಮಾತ್ಮನ ಇಂದ್ರಾದಿ ನಾಮಗಳೇ ಮಹತ್ ನಾಮಗಳು. ಯಾತಕ್ಕೆ ಮಹತ್ ಅಂತ ಕರೀತಾರೆ ಅಂದರೆ ಮಹಾರ್ಥತ್ವಾನ್ ಮಹತ್, ಮಹಾರ್ಥತ್ವಾತ್ ಮಹತ್. ಮಹಾರ್ಥ ಅಂದ್ರೇನು? ದೊಡ್ಡ ಅರ್ಥ. ಮಹಾಭಾರತ ಎಲ್ಲಿ ಮಹಾರ್ಥ ಇರುತ್ತೋ ಅದಕ್ಕೇನಂತ ಕರೀತಾರೆ? ಮಹತ್ ಅಂತ ಕರೀತಾರೆ. ಅಂದರೆ ಪರಮಾತ್ಮನ ಹೆಸರುಗಳಾದ ಇಂದ್ರಾದಿಗಳು ಮಹತ್ತರವಾದ ಅರ್ಥವನ್ನು ಹೊಂದಿದೆ. ಅಂಥ ಹೆಸರುಗಳನ್ನು ಹೊಂದಿರತಕ್ಕಂಥ ಋಕ್ಕುಗಳಾದ್ದರಿಂದ ಮಹಾನಾಮ್ನಿ ಋಕ್ಕುಗಳು ಅಂತ ಅವಕ್ಕೆ ಹೆಸರಿದೆ. ತನ್ನ ಮಹಾರ್ಥತ್ವಾತ್ ಮಹತ್. ಸಾಮಾನ್ಯ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಹಾಕ್ತಾ ಇದ್ದಾರೆ ಇದರೊಳಗೆ, ಲಾರಿಯೊಳಗೆ ಹಾಕ್ತಾ ಇರ್ತಾರೆ. ಅವ್ರು ಕರೀತಾನೆ ಬಂದುಬಿಟ್ಟು, ಒಂದಿಷ್ಟು ಕೊಡು, ಇದು ಭಾರಿ ಹುಷಾರು ಇಟ್ಕೋ ಅಂತ ಹೇಳ್ತಾರೆ. ಹಾಕಿರೋ ದೇವದೇವರು ಅಂತ ಹಾಕಿದ್ದಾರೆ ಅಲ್ಲಿ, ಅದಕ್ಕೆ ಹುಷಾರು ಅಂತ ಹೇಳಿಲ್ಲ. ಯಾವುದಕ್ಕೆ ಹೇಳ್ತಾರೆ? ತುಂಬ ಹುಷಾರು ಇರೋದು ಇಷ್ಟ ಇದು. ಯಾಕೆ? ವ್ಯಾಲ್ಯೇಬಲ್ಸ್ ಇದೆ, ರೆಕಾರ್ಡ್ಸ್ ಇದೆ, ಇದಿದೆ, ದುಡ್ಡಿದೆ, ಅದು ಗೋಲ್ಡ್ ಇದೆ, ಅದನ್ನೇನು ಹೇಳ್ತಾ ಇದು ಮಹಾರ್ಥ ಅಂತ ಹೇಳ್ತಾರೆ. ಅದು ಕ್ವಾಂಟಿಟೇಟಿವ್ ಅಲ್ಲ, ಯಾವುದದು ಕ್ವಾಲಿಟೇಟಿವ್. ಅದು ಅದಕ್ಕೆ ಇಂದ್ರಾದಿ ನಾಮಗಳೆಲ್ಲ ದೊಡ್ಡ ಅರ್ಥ ಹೊಂದಿರತಕ್ಕಂತಹ ಹೆಸರುಗಳು. ದೊಡ್ಡ ಅರ್ಥ ಯಾರಿಗೆ? ದೇವರಿಗೆ ಹೇಳಿದ ದೊಡ್ಡ ಅರ್ಥಗಳು. ದೊಡ್ಡ ಅರ್ಥ ಹೊಂದಿರತಕ್ಕಂಥ ಹೆಸರುಗಳು, ಅವುಗಳನ್ನು ವಿಶೇಷ ಹೇಳ್ತಕ್ಕಂಥ ಋಕ್ಕುಗಳು ಇವು. ಅದಕ್ಕೆ ಮಹಾನಾಮ್ನಿ ಋಕ್ಕುಗಳು ಅಂತ ಹೆಸರಿದೆ, ಅದನ್ನು ಹೇಳಕ್ಕೊಟ್ಟಿದ್ದೇವೆ. ಇಲ್ಲಿ ಮಹತ್ ಅಂದ್ರೆ ಇನ್ನೊಂದು ಅರ್ಥ ಇದೆ. ಮಹದ್ದಿ ತತ್ಪರಂ ಬ್ರಹ್ಮ. ಮಹತ್ ಅಂದರೆ ಯಾರು? ಪರವಾ ಬ್ರಹ್ಮದೇವರಲ್ಲ, ಬ್ರಹ್ಮ ಅಂದರೆ ಬ್ರಹ್ಮ, ಬ್ರಹ್ಮ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ಅಂದರೆ ಬ್ರಹ್ಮದೇವರು. ಬ್ರಹ್ಮ ನಾರಾಯಣನಿಗೆ ಏನಂತ ಕರೀತಾರೆ? ಮಹದ್ ಬ್ರಹ್ಮ. ಮಹದ್ ಬ್ರಹ್ಮ ಅಂದರೆ ನಾರಾಯಣ. ಮಹದ್ದಿ ತತ್ಪರಂ ಬ್ರಹ್ಮ. ಮಹತ್ ಅಂದರೆ ಅಣೋರಣೀಯಾನ್ ಮಹತೋ ಮಹೀಯಾನ್, ದೊಡ್ಡದು ಭಾರಿ ದೊಡ್ಡವನು ಯಾರು? ದೇವರು. ಅದಕ್ಕೆ ಮಹದ್ದಿ ತತ್ಪರಂ ಬ್ರಹ್ಮ. ಯಾತಕ್ಕೆ ದೇವರನ್ನು ಮಹಾ ದೊಡ್ಡವನು ಅಂತ ಕರಿಬೇಕು ಅಂದರೆ, ಅಶೇಷ ಗುಣಪೂರ್ತೇಹೇ, ಎಲ್ಲ ಗುಣಗಳಿಂದ ತುಂಬಿರೋದ್ರಿಂದ ದೇವರಿಗೆ ಏನಂತ ಹೆಸರು? ಏನಂತ ಹೆಸರು ಇದೆ? ಮಹಾನ್ ಅಂತ ಕರೀತಾನೆ. ಮಹದ್ಯ ಅಶೇಷ ಗುಣಪೂರ್ಣನಾದ್ದರಿಂದ, ಅಶೇಷ ಅಂದರೆ ಅನಂತ, ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಪರಮಾತ್ಮನಿಗೆ ಮಹತ್ ಅಂತ ಹೆಸರಿದೆ. ತುಂಬ ಇಂಪಾರ್ಟೆಂಟ್ ಅದು. ನದು ಅಣುರ್ ಬೃಹತ್ ಕೃಷ್ಣ ಸ್ಥೂಲ ಅಂತ ಬಿಡ್ಸೋ ಹೇಳಬೇಕಾದ್ರೆ, ಬೃಹತ್ತು ಮಹತ್ತು ಎಲ್ಲ ಯಾರ ಹೆಸರುಗಳು? ದೇವರ ಹೆಸರುಗಳು. ನರು ಬ್ರಾಹ್ಮಣ ಬದ್ಧಗತಸ್ಯ ಅಶ್ಯವ ಖಡ್ಡಸ್ಯ ವ್ಯಾಖ್ಯಾರೆ ಕೋ ಟೀಕಾರ ಟೀಕಾ ಇರಿಕೆ. ನರು ಬ್ರಾಹ್ಮಣ ಬದ್ಧಗತಸ್ಯ ಅಶ್ಯವ ಖಂಡಸ್ಯ ವ್ಯಾಖ್ಯಾರೆ ಕೋ ಹೇತು. ಮಂತ್ರ ಬ್ರಾಹ್ಮಣ ಉಪನಿಷತ್ತು ಅಂತ ಹೇಳಿದ್ರಲ್ಲ, ಬ್ರಾಹ್ಮಣ ಭಾಗದಲ್ಲಿ ಬರುತ್ತೆ. ಅದಕ್ಕೆ ಬ್ರಾಹ್ಮಣ ಬದ್ಧಗತಸ್ಯ ಬ್ರಾಹ್ಮಣರ ಬ್ರಾಹ್ಮಣರ ಬದ್ಧ ಅಂತ ಅರ್ಥ ಮಾಡ್ಕೋಬಾರದು. ಉಪ ವೇದ ಭಾಗ ವೇದ ಸಾಹಿತ್ಯದ ಒಂದು ಭಾಗ ಬ್ರಾಹ್ಮಣ ಸಾಹಿತ್ಯ ಅಂತ ಹೆಸರು. ಅದಕ್ಕೇನೆ ಇವರು ಅದು ಬೈದಕ್ಕೆ ಅದೊಂದು ಕಾರಣ ಕೂಡ ಇಟ್ಕೊಂಡಿರ್ತಾರೆ. ಇವರು ವೇದಗಳು ಬೈತಾರಲ್ಲ, ಬ್ರಾಹ್ಮಣ ಬ್ರಾಹ್ಮಣ ಅಂತಿದ್ದೆ ನೋಡಿದ್ರ ಬ್ರಾಹ್ಮಣರ ಗ್ರಂಥಗಳು ಅಂತೇಳಿ. ಖಂಡಸ್ಯ ವ್ಯಾಖ್ಯಾನೆ ಕೋ ಹೇತು. ಬ್ರಾಹ್ಮಣ ಮಧ್ಯದಲ್ಲಿರ್ತಕ್ಕಂಥ ಈ ಖಂಡಕ್ಕೆ ಯಾಕೆ ವ್ಯಾಖ್ಯಾನ ಮಾಡಬೇಕು ಆಚಾರ್ಯರು ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಅತ್ರಾಹು ಕರ್ಮಕಾಂಡ ಕೌಶಲ ಪರೀಕ್ಷಾರ್ಥಂ ದುರ್ಬುದ್ಧಿ ದುರ್ಬುದ್ಧಿಭಿ ದುರ್ವಿದ್ಬದ್ಧಿ ಏತತ್ ಖಂಡ ವ್ಯಾಖ್ಯಾನ ಅನುಪಯು ಅನುಯುಕ್ತೋ ಮುರಿಹಿ ತತಕಾಶೀತ್ ತತಃ ಶಿಷ್ಯಾಭ್ಯರ್ಥನೆಯ ಗ್ರಂಥೆ ನಿಪಬಂಧ ಇದೆ. ಆಚಾರ್ಯರು ಈ ಗ್ರಂಥ ಬರಲಿಕ್ಕೆ ಏನು ಕಾರಣ ಅಂದರೆ ಅತ್ರಾಹು ಇಲ್ಲೊಂದು ಪ್ರಸಂಗವನ್ನು ಹೇಳ್ತಾರೆ. ಕೆಲಸ ಪೂರ್ವಪಕ್ಷದ ಅತ್ರಾಹು ಅಂತ ಹೇಳ್ತಾರೆ. ಪೂರ್ವಪಕ್ಷ ಅಲ್ಲ ಇದು, ಇತಿಹಾಸ. ಕರ್ಮಕಾಂಡ ಕೌಶಲ ಪರೀಕ್ಷಾರ್ಥಂ ದುರ್ವಿದ್ಬದ್ಭಿಹಿ ದುರ್ವಿದ್ಬದ್ಭಿಹಿ ಕೆಟ್ಟ ವಿದ್ವಾಂಸರು ಕೆಟ್ಟ ವಿದ್ವಾಂಸರು ವಿದ್ವಾಂಸರಲ್ಲೂ ಕೆಟ್ಟವರು ಇರ್ತಾರೆ ಅಂತ ಹೇಳಿದ್ದಾರೆ. ದುರ್ವಿದ್ಬದ್ಭಿಹಿ ಕರ್ಮಕಾಂಡ ಕೌಶಲ ಪರೀಕ್ಷಾರ್ಥಂ. ಆಚಾರ್ಯರು ಕರ್ಮಕಾಂಡದಲ್ಲಿ ಎಷ್ಟು ನಿಪುಣರು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಬ್ರಾಹ್ಮಣ ಕರ್ಮಕಾಂಡ ಅದು ಅದರಲ್ಲಿ ಎಷ್ಟು ವಿದ್ವಾಂಸರು ಆಚಾರ್ಯರು ನೋಡೋದಕ್ಕೋಸ್ಕರವಾಗಿ ಖಂಡ ವ್ಯಾಖ್ಯಾನ ಅನುಯುಕ್ತೋ ಮುರಿಹಿ ತದಾಕಾಶ್ ಇದು ವ್ಯಾಖ್ಯಾನ ಮಾಡಿ ಅಂತ ಕೇಳಿದರು. ಆಚಾರ್ಯರು ಮಾಡಿಬಿಟ್ರು. ಮುರಿಹಿ ಅಂದರೆ ಶ್ರೀಮದ್ ಆಚಾರ್ಯರು. ತತಃ ಶಿಷ್ಯಾಭ್ಯರ್ಥನೆಯ ಗ್ರಂಥೆ ನಿಮಬಂದ ಇದೆ. ಶಿಷ್ಯರೆಲ್ಲ ಕೇಳಿಕೊಂಡ್ರು. ತಕ್ಷಣ ಏನು ಮಾಡಿದರು ಆಚಾರ್ಯರು? ಅದನ್ನು ಬರೆದುಬಿಟ್ರು. ಶಿಷ್ಯರ ಕೈಯಲ್ಲಿ ಬರೆಸಿಬಿಟ್ಟು ಬರೆದಿಟ್ಟುಕೊಳ್ಳಿ ಅಂತೇಳಿ. ಇಯವಶ್ಯ ಖಂಡಸ್ಯ ಸಂಗತಿ ಅದು ಹಿಂದಿನ ಇತಿಹಾಸ ಇದು. ಇಯವಶ್ಯ ಖಂಡಸ್ಯ ಸಂಗತಿ ಅಗ್ನಿಷ್ಠೋಪಾಧ್ಯಾಸು ಸಪ್ತಸು ಸಂಸ್ಥಾಸು ಷೋಡಶೀದಾಭ ಸಂಸ್ಥಾ ಇಯವಶ್ಯ ಖಂಡಸ್ಯ ಸಂಗತಿ. ಬ್ರಾಹ್ಮಣ ಭಾಗದಲ್ಲಿ ಈ ಮಹಾದಾಬಿ ಖಂಡ ಬಂದಿದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಬಂದಿದೆ ಅನ್ನೋದನ್ನು ಲಿಂಕ್ ಕೊಡ್ತಾರೆ. ಇಯವಶ್ಯ ಖಂಡಸ್ಯ ಪಿರಿಯಾಮಲ್ಲಿದು ಅಗ್ನಿಷ್ಠೋಪಾಧ್ಯಾಸು ಸಪ್ತಸು ಸಂಸ್ಥಾಸು ಷೋಡಶೀದಾಭ ಸಂಸ್ಥಾ ಅಗ್ನಿಷ್ಠೋಭ ಬದಲಾದಂತಹ ಏಳು ಸಂಸ್ಥೆಗಳಲ್ಲಿ ಷೋಡಶಿ ಅಂತಕ್ಕಂಥ ಒಂದು ಹೆಸರಿನ ಸಂಸ್ಥೆ ಇದೆ. ರಾಯರು ಬರೀತಾರೆ ಕೆಲವು ಅಗ್ನಿಷ್ಠೋಭಾದಿಸು ಇದೆ. ಅಗ್ನಿಷ್ಠೋಭಾತ್ ಅಷ್ಟಿಷ್ಠೋಭಾ ಅತ್ಯಗ್ನಿ ಅತ್ಯಗ್ನಿಷ್ಠೋಭ ಉಕ್ತ್ಯ ಷೋಡಶ ಯತಿರ ಅತಿರಾತ್ರ ಷೋಡಶಿ ಆಮೇಲೆ ಅತಿರಾತ್ರ ಆಮೇಲೆ ಅಪ್ತೂರ್ಯ ಅವಾಜಪೇಯ ಅಪ್ತೂರ್ಯಂ ಆಮೇಲೆ ಅವಾಜಪೇಯಾಖ್ಯಾಸು ಸೋಮಯಾಗ ಪ್ರಭೇದ ಭೂತಾಸು ಇತ್ಯರ್ಥ. ಇವೆಲ್ಲ ಏನು ಅಂದರೆ ಸೋಮಯಾಗದ ಪ್ರಭೇದಗಳು ಅಗ್ನಿಷ್ಠೋಭ ಅತ್ಯಗ್ನಿಷ್ಠೋಭ ಉಕ್ತ್ಯ ಷೋಡಶಿ ಅತಿರಾತ್ರ ಇತ್ಯಾದಿಯಾಗಿ ಏಳು ಭಾಗಗಳಿವೆ. ಅದು ಇದೆಲ್ಲ ರಾಯರಲ್ಲಿ ಬೆರೆದೇ ಹೋಗಿದ್ದರೆ ಸ್ಟಾಪ್ ಬರ್ತಿತ್ತು. ಅದು ಟಿಪ್ಪಣಿಯ ಬದೇರೀಗ ಟಿಪ್ಪಣಿ ಅಂದರೆ ಟೀಕಾ ಅರ್ಥ ಅನುಕೂಲ ಮಾಡಿಕೊಂಡು ಮಾಡಿಕೊಡ್ಬೇಕಲ್ಲ. ಇದು ಎಷ್ಟು ಬೇಕೋ ರೆಲೆವೆಂಟ್ ಫಸ್ಟ್ ಬಂದುಬಿಡ್ತಾರೆ. ಅದರಿಂದ ಭಾರಿ ಉಪಯೋಗ ಆಗುತ್ತೆ ವ್ಯಾಖ್ಯಾನ. ಮುಕ್ತ ಬೇರೆ ಮುಕ್ತ ಬೇರೆ ಸಂಬಂಧಪಟ್ಟು ಯಾಗದ ಹೆಸರದು. ತತ್ರ ಷೋಡಶ್ಯಭಿಧಾನಂ ಶಸ್ತ್ರಂ ಅಗ್ನಿಷ್ಠೋಪಾಧ್ಯಾಸು ಸಪ್ತಸು ಸಂಸ್ಥಾಸು ಷೋಡಶಿ ದಾಭ ಸಂಸ್ಥಾ ಷೋಡಶಿ ಅಂತಕ್ಕಂಥ ಒಂದು ಸಂಸ್ಥಾ ಇದೆ. ಅದು ಯಾಗದ ಪ್ರಭೇದ ಇದೆ. ತತ್ರ ಷೋಡಶ್ಯಭಿಧಾನಂ ಶಸ್ತ್ರಂ ಅಂದರೆ ಷೋಡಶಿ ಅಂತಕ್ಕಂಥ ಶಸ್ತ್ರ ಇದೆ. ಶಸ್ತ್ರ ಅಂತ ಹೇಳಿದರೆ ಮಂತ್ರಗಳನ್ನು ನಾವು ಜೋಡಿಸ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಶಸ್ತ್ರ ಮಂತ್ರ ಅಂತ ಕರೀತೀವಿ. ಬೃಹತಿ ಶಾಸ್ತ್ರ ಪೂರ್ತಿ ಹಾಗೇ ಇರೋದು ಗೊತ್ತಾಯ್ತಾ. ಶಸ್ತ್ರಂ ತಸ್ಯ ಚತುರ್ಥೇ ಅನ್ನಿ ಶಂಸನೀಯತ್ವೇ ಯುಕ್ತಿಂ ಲಕ್ಷಣಂ ಚ ಅಭಿಧಾತುಂ ದೇವಾ ವೈ ಪ್ರಭೇ ಪ್ರಥಮೇ ರಾಹ್ನ ಇತ್ಯಾದ್ಯಂ ಖಂಡಂ ಪ್ರವೃತ್ತಂ. ಅಲ್ಲಿ ತಸ್ಯ ಚತುರ್ಥೇ ಅನ್ನಿ ಶಂಸನೀಯತ್ವೇ ಯುಕ್ತಿಂ ಲಕ್ಷಣಂ ಚ ಅಭಿಧಾತುಂ ನಾಲ್ಕನೇ ದಿವಸದಲ್ಲಿ ಶಂಸನೀಯತ್ವೇ ಹೇಳಬೇಕಾದಂಥ ವಿಚಾರದ ಬಗ್ಗೆ ಯುಕ್ತಿ ಅನ್ನೋದನ್ನು ಹೇಳೋದಕ್ಕೆ ಹೊರಟು ದೇವಾ ವೈ ಪ್ರಥಮೇರ ಅನ್ನ ಇತ್ಯಾದ್ಯಂ ಖಂಡಂ ಪ್ರವೃತ್ತಂ. ದೇವಾ ವೈ ಪ್ರಥಮೇರ ಅನ್ನ ಅಂತ ಖಂಡ ಶುರುವಾಗುತ್ತದೆ. ಖಂಡದ ಮೊದಲನೇ ಭಾಗ ಅದು. ತತಃ ಷೋಡಶಿದ ಶಸ್ತ್ರಸ್ಯ ವಿಹೃತ ಅವಿಹೃತ ಭೇದೇನ ದೈವಿಧ್ಯಂ. ಅನಂತರ ಷೋಡಶಿ ಅಂತಕ್ಕಂಥ ಶಸ್ತ್ರಕ್ಕೆ ವಿಹೃತ ಅವಿಹೃತ ಅಂತ ಎರಡು ಭೇದ ಇದೆ. ಗೌರವೀತಂ ಷೋಡಸಿ ಸಾಪ ಕುರ್ವೀತ, ಇದು ದ್ವಿತೀಯರ ಪ್ರತಿಪಾದಿತ. ಇದಿಷ್ಟು ಕೂಡ ಗೌರವೀತಂ ಷೋಡಸಿ ಸಾಪ ಕುರ್ವೀತ ಅಂಥೇಳಿ ಎರಡನೇ ಇದರಿಂದ ಹೇಳಿದ್ದಾರೆ. ವಿಹೃತ ಪಕ್ಷೇಚ, ವಿಹೃತ ಪಕ್ಷ ಅವಿಹೃತ ಪಕ್ಷ ಅಂತ ಎರಡು ಪಕ್ಷ. ಅದರಲ್ಲಿ ವಿಹೃತ ಪಕ್ಷೇಚ ಯಾಸಾಮೃಚಾಂ ಯಾಭಿರ್ವಿಹರಣಂ ಕಾರ್ಯಂ ತತ್ ಪ್ರದರ್ಶನಾಯ ಅಥಾತಶ್ಚಂದಾಂಶೇವ ವ್ಯತಿಷಜತಿ ಇತ್ಯಾದಿಕೋ ಗ್ರಂಥ ಪ್ರವೃತ್ತ. ವಿಹೃತ ಪಕ್ಷದಲ್ಲಿ ಯಾಸಾಮೃಚಾಂ ಯಾಭಿರ್ವಿಹರಣಂ ಕಾರ್ಯಂ, ಯಾವ ಋಕ್ಕುಗಳಿಗೆ ಯಾವುದರಿಂದ ವಿಹರಣವನ್ನು ಮಾಡಬೇಕೋ ತತ್ ಪ್ರದರ್ಶನಾಯ ಅದು ತೋರಿಸೋದಕ್ಕೋಸ್ಕರವಾಗಿ ಅಥಾತಃ ಛಂದಾಂಶೇವ ವ್ಯತಿಷಜತಿ ಅಂತ ವಾಕ್ಯ. ಇತ್ಯಾದಿಕೋ ಗ್ರಂಥ ಪ್ರವೃತ್ತ, ಎಲ್ಲಿ ಬ್ರಾಹ್ಮಣದಲ್ಲಿ ತತ್ರಾಂತರೇ ಪಠ್ಯತೆ, ಅದರ ಮಧ್ಯದಲ್ಲಿ ಒಂದು ವಿಷಯ ಬರುತ್ತೆ. ಸ್ತ್ರೀಕರ್ತೃಕೇಶು ಬಹಿಷೋ ಯವಾಶಿರಂ ಪ್ರೇಷ್ವಸ್ಮೈ ಪ್ರೋಷ್ವಸ್ಮೈ ಪುರೋರಥ ಬಿತ್ಯತಿ ಛಂದಸ ಶಂಸತಿ ಇತಿ ತದರುಪಪನ್ನಂ. ಅಲ್ಲಿ ಸ್ತ್ರೀಕರ್ತೃಕೇಶು ಬಹಿಷಃ ಯವಾಶಿರಂ ಪ್ರೋಷ್ವಸ್ಮೈ ಪುರೋರಥಂ ಇತಿ ಅತಿ ಛಂದಸ ಶಂಸತಿ ಇತಿ ತದರುಪಪನ್ನಂ. ಅಲ್ಲಿ ಸ್ತ್ರೀಕರ್ತೃಕಗಳಲ್ಲಿ ಶ್ರೇಷ್ಠವಾದಂತಹ ಯವಾಶಿರ ಅನ್ನೋದನ್ನು ಹೇಳಬೇಕು ಅಂತ ಒಂದು ಮಾತು ಬರುತ್ತೆ. ತದ ಅನುಪಪನ್ನಂ ಅದು ಸರಿಯಲ್ಲ. ಷೋಡಶಿಭಿ ಅಕ್ಷರೈ ಆದತ್ತ ಇತಿ ಷೋಡಶಾಕ್ಷರಾರ್ಥ ರುಚವತ್ವಸ್ಯ ಷೋಡಶಿ ಲಕ್ಷಣತ್ವೇನ ಉಕ್ತತ್ವಾತ್ ಏತಾಸಾಂ ರುಚಾಂ ಚ ಅಧಿಕಾಕ್ಷರತ್ವಾತ್ ಅಥಾಪಿ ಸ್ಯಾತ್. ಅಲ್ಲಿ ಹೇಳ್ತಾರೆ ಷೋಡಶಿಭಿ 16 ಅಕ್ಷರ ಇರತಕ್ಕಂಥ ರುಕ್ಕುಗಳಿಂದ ಹೇಳಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಅಕ್ಷರಗಳಿದೆ, 18 ಅಕ್ಷರ ಆಗಲೇ ಇಲ್ಲ, ಅದ ಮೇಲೆ ಅದು ಹೊಂದೋದಿಲ್ಲ ಅಂತ ಅರ್ಥ ಅಂತ ಆಕ್ಷೇಪ. ಅಥಾಪಿ ಸ್ಯಾತ್ ಪ್ರತಿತಾಸಾಮೃಚಾಂ ಅಧಿಕಾಕ್ಷರತ್ವಾ ತ್ರೀಕರ್ತೃಕೇಶು ಇತ್ಯಾದ್ಯೇ ತೃಚೇ ಷೋಡಶಾಕ್ಷರ ಚತುಷ್ಪಾದಾಃ ತಾವದೃಚ. ತ್ರೀಕರ್ತೃಕೇಶು ಅಂತಕ್ಕಂಥ ಇದರಲ್ಲಿ ಆದ್ಯೇ ತೃಚೆ ಮೊದಲ ಮೂರು ಋಕ್ಕುಗಳಲ್ಲಿ, ತೃಚ ಆದರೆ ಮೂರು ಋಕ್ಕುಗಳು, ಮೂರು ಋಕ್ಕುಗಳಲ್ಲಿ ಷೋಡಶಾಕ್ಷರ ಚತುಷ್ಪಾದಾಃ ತಾದೃಚ ತಾವದೃಚ. ಷೋಡಶಾಕ್ಷರ ಚತುಷ್ಪಾದಾಃ 12-16 ಅಕ್ಷರದ 4 ಪಾದಗಳನ್ನು ಹೊಂದಿವೆ. ತತ್ರ ಪಾದಾವೇವ ಅರ್ಧ ರುಚೀಕೃತ್ಯ ಏಕೈಕ ಋಕ್ ವೇದೇ ಸಂಪಾದ್ಯೆ ಪ್ರೋಷ್ವಸ್ಮೈ ಇತಿ ದ್ವಿತೀಯೇ ಪಿತೃಚೆ ದೌದೌ ಪಾದೌ ಅರ್ಧರ್ಚೀಕೃತ್ಯ ಏಕೈಕ ಋಕ್ ದ್ವೇ ದ್ವೇ ಕಾರ್ಯೇ ಇತಿ ತದಪಿ ಅರೂಪಪರ್ಣಂ. ಅದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳಿದೆ, ಇನ್ನೊಂದು ಸರಿ ಹೋದಿರೋ ಅಂಶ ಅಲ್ಲಿದೆ, ಆಕ್ಷೇಪ ಮಾಡ್ತಾ ಇದ್ದಾರೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಂದರೆ ಆಚಾರ್ಯರು ಉಜಿರೆ ಹೋಗಿದ್ದ ಕಾಲಕ್ಕೆ ಅಲ್ಲಿ ಜನ ಬಂದು ಈ ಪ್ರಶ್ನೆ ಹಾಕಿದ್ರು ಆಚಾರ್ಯರಿಗೆ. ಅವ್ರ ಪ್ರಕಾರ ಇದೆ ಆಚಾರ್ಯ ಏನೇನೂ ಗೊತ್ತಿಲ್ಲ, ಗೊತ್ತಿರೋ ಚಾನ್ಸೇ ಇಲ್ಲ. ಯಾತಕ್ಕೆ ಯತಿಗಳಾದ ಅವರಿಗೆ ಕರ್ಮದ ಭಾಗ ಗೊತ್ತಿರೋದಿಲ್ಲ, ಅದರಲ್ಲೂ ಸೂಕ್ಷ್ಮ ಭಾಗ ಇದು ಏನಿದೆ ಈ ರೀತಿ ಹೇಳ್ತಾರೆ. ಬೆಳ್ಳೋಟಕ್ಕೇಲಿ ಹೊಂದಾಣಿಕೆ ಕಾಡ್ತಾ ಇಲ್ಲ ಅಂದ ಮೇಲೆ ಇದು ಸರಿಯಲ್ಲ ಅಂತ. ಯಾಕೆ ಸರಿಯಲ್ಲ ಅಂತ ಹೇಳಾಗಿಲ್ಲ, ಹೇಳಿಬಿಟ್ರೆ ಏನಾಗುತ್ತೆ, ವೇದಗಳಿಗೆ ಅಪ್ರಾಮಾಣ್ಯ ಹೇಳಿದಾಗತ್ತೆ. ಅಪ್ರಾಮಾಣ್ಯ ಅವೈದಿಕ ಆಚಾರ್ಯರು ಅಂತ ಕರೀತಾರೆ, ಅದು ಹೇಳಾಗಿಲ್ಲ. ಪ್ರಾಮಾಣ್ಯ ಹೇಳಬೇಕಾದ್ರೆ ಅಲ್ಲಿ ಗೊಂದಲ ಇದೆ, ಏನು ಮಾಡಬೇಕಾಗ. ಇದು ಸೂಕ್ಷ್ಮ ವಿಚಾರ, ಬೇರಿಂದೇ ಗೊತ್ತಿರೋ ಫಿಸಿಕ್ಸ್ ಏನು ಗೊತ್ತಿಲ್ಲದಿದ್ದವರಿಗೆ ಏನೇನೂ ಅರ್ಥ ಆಗಲ್ಲ. ಅದರಲ್ಲಿ ಸೂಕ್ಷ್ಮ ವಿಚಾರ ಕೇಳಿಬಿಟ್ರೆ ಇನ್ನೂ ಫಜೀತಿ ಆಗುತ್ತೆ. ಆ ರೀತಿ ಆಚಾರ್ಯ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟರು. ಅಥಾಪಿ ಸ್ಯಾತ್ ತ್ರಿಕದೃಕೇಶು ಇತ್ಯಾದ್ಯೇ ತೃಚೇ ಷೋಡಶಾಕ್ಷರ ತುಷ್ಪಾದಾಸ್ತಾವತ್ ರುಚ ತತ್ರ ಪಾದಾವೇವ ಅರ್ಧರ್ಚೀಕೃತ್ಯ ಏಕೈಕ ಋಗ್ವೇದೇ ಸಂಪಾದ್ಯೇ. ಪಾದಾವೇವ ಅರ್ಧ ಪಾದಗಳನ್ನೇ ಅರ್ಧ ಋಕ್ಕುಗಳು ಅಂತ ಮಾಡಿಕೊಂಡು ಋಗ್ವೇದದೊಳಗೆ ಋಗ್ ದ್ವೇ ದ್ವೇ ಎರಡೆರಡು ಋಕ್ಕುಗಳನ್ನು ಸಂಪಾದನೆ ಮಾಡಿ ಪ್ರೋಷ್ವಸ್ವೈ ಇತಿ ದ್ವಿತೀಯೇ ಪಿತೃಚೇ ದ್ವೌದೌ ಪಾದೌ ಅರ್ಧರ್ಚೀಕೃತ್ಯ ಏಕೈಕ ಋಕ್ ದ್ವೇದೇ ಕಾರ್ಯೇ ಇತಿ ತದರುಪ ತದಪ್ಯರೂಪಪನ್ನಂ. ಮೊದಲ ಪಾದದಲ್ಲಿ ಎರಡೆರಡು ಪಾದಗಳನ್ನು ಮಾಡಿ ಅದರಲ್ಲಿ ಏಕೈಕ ಋಕ್ ದ್ವೇ ದ್ವೇ ಕಾರ್ಯ ಒಂದೊಂದು ಋಕ್ಕನ್ನು ಎರಡೆರಡು ಮಾಡಬೇಕು ಅಂತ ಹೇಳ್ತಾರೆ, ಇದು ಸರಿಯಲ್ಲ. ಆದ್ಯೇ ತೃಚೇ ಯದ್ಯಪಿ ಪ್ರಥಮ ದ್ಯುತ್ತ ವಾಪಾದಯಿತು ಶಕ್ಯತೆ ಷೋಡಶಾಕ್ಷರ ಪಾದ ಚತುಷ್ಟಯವತ್ವ ದ್ವಿತೀಯ ತೃತೀಯಸ್ತು ದ್ವಾದಶಾಕ್ಷರ ತೃತೀಯ ಪಾದ ಪಾದವತ್ಯೋ ತಥಾಕರಣಂ ಅಶಕ್ಯಂ. ಅಲ್ಲೊಂದು ಪ್ರಶ್ನೆ ಹಾಕ್ಕೊಂಡ, ಸ್ವಲ್ಪ ಮಾಡಲಿಕ್ಕೆ ಬರುತ್ತೆ ಆದರೆ ಬರೋದಿಲ್ಲ. ಮೊದಲಿಗೆ ಆದ್ಯೇ ತೃಚಿ ಯದ್ಯಪಿ ಪ್ರಥಮ ದ್ವಿತ್ವಂ ಆಪಾದಯಿತು ಶಕ್ಯತೆ ಷೋಡಶಾಕ್ಷರ ಪಾದ ಚತುಷ್ಟಯವತ್ವಾತ್. ಮೊದಲೇ ಋಕ್ಕಿನಲ್ಲಿ ಎರಡೆರಡು ಮಾಡಿ ಅಡ್ಜಸ್ಟ್ ಮಾಡಕ್ಕೆ ಬರುತ್ತೆ, ಆದರೆ ದ್ವಿತೀಯ ತೃತೀಯ ಯೋಸ್ತು ದ್ವಾದಶಾಕ್ಷರ ತೃತೀಯ ಪಾದವು ಪಾದವತ್ಯೋ ತಥಾಕರಣ ಅಶಕ್ಯಂ. ದ್ವಿತೀಯ ಪಾದ ತೃತೀಯ ಪಾದದಲ್ಲಿ ಬಾಟಕ್ಕೆ ಬರೋದೇ ಇಲ್ಲ. ಅಕ್ಷರ ಚತುಷ್ಟಯ ದೂರತ್ವೇರ, ನಾಲ್ಕಕ್ಷರ ಕಡಿಮೆ ಬರೋದರಿಂದ ನವ ಏಕೇರ ಅಕ್ಷರೇಣ ಛದ್ದಾಂಶ ವಿಯಂತೀತಿಯಿಂದ ದ್ವಾಭ್ಯಾಭಿತ್ತೇತದ ವಿಷಯತ್ವ ತುಂಬ ವಿಷಯಗಳು ಹೇಳ್ತಾರೆ ಅದರಲ್ಲಿ. ಅವಾಗ ಏನು ಮಾಡೋದು, ಒಂದೆರಡು ಇದ್ದರೆ ಪರವಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ, ಒಂದೆರಡು ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ಅಂತ ಶಾಸ್ತ್ರ ಇದೆ. ಕಾವ್ಯ ಬರಿಬೇಕಾದ್ರೆ ಏನಾಗಬಾರ್ದು, ಹೆಚ್ಚು ಕಡಿಮೆ ಆಗಲೇಬಾರ್ದು. ಶಾಸ್ತ್ರವಾಕ್ಯ ಬರಿಬೇಕಾದ್ರೆ ಏನಾಗಬಹುದು, ಯತಿಭಂಗ ಅಕ್ಷರ ಸಂಖ್ಯಾ ವ್ಯತ್ಯಾಸಾದಿಗಳು ಆಗಬಹುದು ಅಂತ ಶಾಸ್ತ್ರ ಇದೆ. ಆ ಕಾರಣ ನೀವು ಕೊಡಬಾರ್ದು ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ದ್ವಿತೀಯ ಅದು ಆ ಉತ್ತರ ನನಗೆ ಗೊತ್ತಿದೆ, ಇದು ಬ್ಯಾಚ್ ಆಗಲ್ಲ ಅಂತ ಅರ್ಥ. ಅದು ಅದೇನು ಹೇಳ್ತಾರೆ, ನವ ಅಕ್ಷರ ಚತುಷ್ಟಯ ನ್ಯೂನತ್ವೇರ, ಅಲ್ಲೇನು ಹೇಳ್ತಾರೆ ಗೊತ್ತಾ, ಒಂದಕ್ಷರ ಎರಡಕ್ಷರ ಕಡಿಮೆ ಹೆಚ್ಚಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಾಲ್ಕಿದೆ, ಆದ್ದರಿಂದ ಅದು ತೀರ ಬಿತಿ ಬೀರಿ ಹೋಯ್ತಿದ್ದು. ಆದ್ದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ, 5 ನಿಮಿಷ ಲೇಟಾಗಿ ಬರ್ಬೋದು, 10 ನಿಮಿಷ ಲೇಟಾಗಿ ಬರ್ಬೋದು, ಅರ್ಧ ಗಂಟೆ ಲೇಟಾಗಿ ಬಂದರೆ ಏನಂತಾರೆ, ಲೀವ್ ಹಾಕೊಂತಾರಲ್ಲ ಹಾಗೆ. ಇದು ಟೂ ಮಚ್ ಆಯ್ತಿದ್ದು. ಏಕೇನ ಅಕ್ಷರೇಣ ದ್ವಾಭ್ಯಾಮ್, ಒಂದು ಅಥವಾ ಎರಡು ಅಕ್ಷರದಿಂದ ಛಂದಸ್ಸಿಗೆ ಏನಾಗೋದಿಲ್ಲ, ಭಂಗ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ 4 ಅಕ್ಷರ ಹೆಚ್ಚು ಕಡಿಮೆ ಆಗೋದರಿಂದ ಇದು ಸರಿಯಲ್ಲ. ತತ್ರ 8 ಅಕ್ಷರ ಮತ್ತೆ ಒಂದು ಕಡೆಗೆ 4 ಅಕ್ಷರ, ಇದ್ದು ಬುದ್ಧ ಹೋದರೆ 8 ಅಕ್ಷರ. ಇತ್ತೇತದ ವಿಷಯತ್ವ ಅಕ್ಷರ ಚತುಷ್ಟಯ ನ್ಯೂನತ್ವೇನ ನವ ಏಕೇನ ಅಕ್ಷರೇಣ ಛಂದಾಂಶಿ ವಿಯಂತಿ ನ ದ್ವಾಭ್ಯಾಭಿತ್ತೇತದ ವಿಷಯತ್ವ ದ್ವಿತೀಯ ಚತುರ್ಥಿ ರುಚು 8 ಅಕ್ಷರ ಸಪ್ತಪಾದಾಃ ತತ್ ಅಷ್ಟಾಕ್ಷರ ಯೂರತೆಯ ನೋಕ್ತಃ ಪ್ರಕಾರ ಸಂಭವತಿ. ಅಲ್ಲಿಗೆಲ್ಲ ಏನು ಇದೆಲ್ಲ ಫಸ್ಟ್ ಇಂಟ್ರೆಸ್ಟ್ ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ಆಚಾರ್ಯರು ಬೇರೆ ವಿಷಯ ಹೇಳ್ತಾರೆ ಬೇಕಾದಷ್ಟು. ಅವೆಲ್ಲ ಎಲ್ಲ ಗುಣಪೂರ್ಣತ್ವ ಸಮರ್ಥನೆ ಮಾಡ್ತಾರೆ, ಅದಿಷ್ಟು ಉಪಯೋಗ ಆಗುತ್ತೆ. ಮಧ್ಯೆ ಮಧ್ಯೆ ರುಕ್ಕಳ ಅರ್ಥ ಬಂದಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ರುಕ್ಕ ಅರ್ಥ ಬಂದಾಗ ಕಷ್ಟ ಆಗುತ್ತೆ. ಉಳಿದ ಅದಕ್ಕೆ ಅದು ಕೊನೆಗೆ ಇಟ್ಕೊಂಡಿದ್ದು, ಬದಲಲ್ಲ ಬದಲಾಗಿದ್ದರೆ ಅರ್ಧಕ್ಕರ್ಧ ಹೋಗಿಬಿಡ್ತಾ ಇದ್ದಾರೆ ಹಾಗೆ. ಅದರಿಂದ ಕೊನೆಗೆ ಇಟ್ಕೊಂಡ್ರು ಅದು ನಾಳೆ ಎಲ್ಲ ನಾಡಿದ್ದಲ್ಲ, ಸೋಮವಾರ ಕಟ್ಟಿದ ನಾಳೆ ವರ್ಕ್ಶಾಪ್ ಇರುತ್ತೆ ಮಧ್ಯಾಹ್ನ ಗಾಯನ ಸಮಾಜದ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಶವಹಂ ತೇನ ಯತಾಂ ಕಮಲಾಲಯ 2:30 ಇಂದ 7:30 2:30 ಸಾಯಂಕಾಲ 2:30 ಇಂದ 7:30 2:30 ಸರಿಯಾಗಿ ಇವ್ರು ಬರ್ತಾರೆ ಸೂರ್ಯ ಸ್ವಾಮಿಗಳು 2:30 ಸರಿಯಾಗಿ ಅವರು ಬರ್ತಾರೆ. ಇಲ್ಲ ನಾಳೆ ಒಂದೇ ದಿವಸ, ನಾಳೆ ಮೊದಲಿಗೆ ಸೂರ್ಯ ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ 2:30. 6:30 ಬೇಜಾರ ಸ್ವಾಮಿಗಳು ಬಂದು ಉಪಸಂಹಾರ ಮಾಡ್ತಾರೆ. ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಾಯಂಕಾಲ. ಮಧ್ಯದಲ್ಲಿ ಉದ್ಯೋಗ ಪ್ರವಚನ ಇರೋದು, ಇಲ್ಲಿ ಪ್ರವಚನ ಇಲ್ಲ, ಇವತ್ತು ಇಲ್ಲ ನಾಳೆನೂ ಇಲ್ಲ, ಕಾರಣ ಮಠಭೇದದಿಂದಾಗಿ ಇಟ್ಕೊಳಕ್ಕೆ ಹೋಗಿ ಹೋಗಿರ್ತೀರಾ.